அச்சேத்யத்வாதிகம் ஜீவஸ்யாபி தத் சமமித்யாஹ அச்சேத்யோயமிதி நித்யம் சர்வகதே ஸ்திதா நித்ய சர்வகத ஸ்தானுஹு அச்சலோயம் சனாதனஹ அந்த கீதா ஸ்லோகம். அது கரெக்டாக எடுத்தார். அச்சேத்யத்வாதிகம் ஜீவஸ்யாபி தத் சமமித்யாஹ அச்சேத்யோயமிதி நித்யம் ஸ்திதா. ஜீவ இல்லைத்தானே நித்யம் சர்வகதே ஸ்திதா, சர்வகதநாத பரமாத்மனை ஆசிரயிச்சு ஜீவ இத்தானே. அணுச்சாயமிதி சர்வகதஸ்தானு, மற்றும் அணுவாகித்தானே பரமாத்ம சர்வகதஸ்தானு. ஜீவ சர்வகதஸ்த அணு, டிஃபரன்ஸ் நோடுவார் சார். ஸ்தானு விஷ்ணு சாஸ்திர நாமதாலே வருது. சர்வகதச்சாசௌ ஸ்தானுச்சா சர்வகதஸ்தானு விஷ்ணு. சர்வகதஸ்த அணு ஜீவ, சர்வகதநாத பரமாத்மனு ஆசிரியத்தக்கந்தவனு அணுவாகிருத்தக்கந்தவனு ஜீவ. சர்வகதோ விஷ்ணு ததசீனத்வாதிக்கம் தத் தத்துவம். தேவரில் இருவிக்கை என்றேனோ அவன் அதீன்யக்கே ஒளப்பட்டிருவிக்கேன் தர்த்தா. ஜீவ விஷயத்வேபி ஏதத் ஆசங்கா பரிஹாராய ஸ்லோகம் அவதாரயதி அச்சேத்யத்வேதி அஸ்தி அஸ்து ஈஸ்வரஸ்ய ஸ்வதோ நாசாபாவஹ ததாபி ப்ர யுத்தகத சஸ்திராதிகாரண விசேஷேண சேதாதி பிராப்தேஹே ஸ்லோகா ஆசங்கா பரிஹாரத்வேன ஸ்லோகம் அவதாரயதி காரணத்தோபீதி அந்யதாத்வம் சேதாதி. பகவந்தரிகே நாச இல்ல, ஆதரவு விசேஷவாதந்த காரணந்த நாச ஆகபோதல்ல. ஹிரண்யகிருஷ்ணதரது வர இத்து, அவத்தியத்துவ வர இத்து, ஆதரவு சத்திர இல்ல. ஆ ரீதியில் தேவரிகூ நாச வரபோது அந்த கேட்டதே வரோதில்ல. அதுக்கு அது ஸ்வரூபனே அந்தது. அதுக்கு காரணத்தோபீதி, யாவ காரணக்கும் பரமாத்மனிகே நாசாதிகள் இல்ல. இன்னொன்று சுவாரஸ்ய அந்த இவரெல்லாம் வர தகுப்பக்காரோ ஜான இருபக்கல்ல. ನಮಗಿಷ್ಟು ವರ ಕೊಡ್ಬೇಕಾದ್ರೆ ಅವರಿಗೇನಾಗಿರ್ಬೇಕು? ಆ ಶಕ್ತಿ ಇರಬೇಕಿತ್ತು ಅವರಿಗಿಲ್ದವ್ರು ನಮಗೇನು ಕೊಡ್ತಾರೆ? ಅಷ್ಟು ಕಾಮನ್ ಸೆನ್ಸ್ ಇಲ್ಲದೆ ಏನು ಮಾಡ್ತಿದ್ರು ಅವರು? ತಗೊಳ್ಳಿ ಆಮೇಲೆ ಅವ್ರನ್ನ ಕೊಲ್ಲೋದಕ್ಕೆ ಹೋಗೋದು. ಈ ರೀತಿ ಮಾಡ್ತಿದ್ರು. ಇದು ರಾಕ್ಷಸರ ವಿಚಿತ್ರ ವಿಕೃತ ಚಿಂತನೆ ಅಂದರೆ ಅದೇನೆ. ತಥಾ ಅದನ್ನು ಕಂಡು ಕಂಡು ತಾವು ಸೂಯಿಸೈಡ್ ಎಲ್ಲ ಪ್ರೋಚಿರ್ತೀವಲ್ಲ, ಹಾಗೆ ತಮಗೆ ನಮ್ಮ ತಾವೇ ಏನು ಅನುಸರಣೆ ಮಾಡಿದ್ರೆ ಅದಕ್ಕೆ ವಿರುದ್ಧವಾದಂಥ ನಡವಳಿಕೆ ಆಗಿರುತ್ತೆ ಅವ್ರದ್ದು. ಆ ಅರ್ಥದಲ್ಲಿ ಪರಮಾತ್ಮ ಇನ್ನೊಬ್ಬರಿಗೆ ವರ ಕೊಡ್ತಕ್ಕಂಥ ಅವನಿಗೆ, ವರದೇಶ ವರಪ್ರನಾದ ಅವನಿಗೆ ಛೇದಾದಿಗಳು ಪ್ರಸಕ್ತಿ ಇಲ್ಲ. ಅವನು ಸರ್ವಗತಸ್ಥನಾದವನು, ಸ್ವರೂಪತಃ ನಾಶರಹಿತನಾದವನು. ಯಾವ ಕಾರಣತೋಪಿ, ಯಾವ ಕಾರಣಕ್ಕೂ ಅವನಿಗೆ ನಾಶ ಇಲ್ಲ ಅಂತ ಹೇಳಿದರು. ಜೀವ ವಿಷಯತ್ವೇಪಿ ಏತದ್ ಆಶಂಕಾ ಪರಿಹಾರಾಯ ಶ್ಲೋಕ ಅವತಾರಯತಿ ಅಚ್ಛೇದ್ಯತ್ವೇತಿ. ಅವನು ನಿತ್ಯ ಸರ್ವಗತಃ ಇತಿ ನಿತ್ಯತ್ವ ಪುನಃ ಕಿಮರ್ಥ ಮುಚ್ಯತೆ ಅತ್ರ ಸರ್ವಗತತ್ವ ಸರ್ವಗತ ವಸ್ತು ಪ್ರತಿಪಾದನಾ ಕಥಂ ಚಾಸ್ಯ ಜೀವ ವಿಷಯತ್ವಂ ನಚಾಯಮರ್ಥ ಈಶ್ವರ ವಿಷಯ ನಚಾಯಮರ್ಥ ಈಶ್ವರ ವಿಷಯ ಜೀವಸ್ಯ ಸಮೀಪೋಕ್ತತ್ವಾದಿತ್ಯತಃ ನಿತ್ಯಮಿತಿ. ಇಲ್ಲಿ ಈಶ್ವರ ವಿಷಯ ಬಂದಿಲ್ಲ, ಜೀವನ ವಿಷಯ ಅಂತ ಯಾಕೆ ಹೇಳಬಾರದು ಅಂತ ಪ್ರಶ್ನೆ ಇದು. ಯಾಕೆ ನಿತ್ಯ ಸರ್ವಗತಃ ನಿತ್ಯತ್ವ ಪುನಃ ಕಿಮರ್ಥ ಮುಚ್ಚತೆ, ನಿಂದೆ ಪರಮಾತ್ಮನ ಬಗ್ಗೆ ಹೇಳಿ ಆಯಿತು. ಹಾಗೆ ನಿತ್ಯಗತರಸ್ತರು ಎಂಬ ಶ್ಲೋಕದ ಭಾಗ ಈಶ್ವರನ ಸಂಬಂಧಪಟ್ಟಿದ್ದಲ್ಲ ಜೀವನಿಗೆ ಅಂದರೆ ಹೇಳ್ತಾರೆ. ಹಾಗಲ್ಲ, ಇವರಿಗೂ ಸಂಬಂಧಪಟ್ಟಿದ್ದು ಈಶ್ವರನಿಗೂ ಸಂಬಂಧಪಟ್ಟಿದ್ದು. ಜೀವಸ್ಯ ಸಮೀಪೋಕ್ತತ್ವಾತ್, ಜೀವನ ವಿಷಯ ಹತ್ರ ಬಂದಿದ್ದರಿಂದ ಅರ್ಥ ಮಾಡ್ತೀವಿ ಅಂದರೆ ಮಾಡಬಾರದು. ನಿತ್ಯಂ ಸರ್ವಗತಸ್ಥನು ಇತ್ಯರ್ಥ ಕಃ ಸರ್ವಗತಃ ಕಿಂಚ ತಸ್ಥತ್ವಮಿತ್ಯತಃ ಸರ್ವಗತಃ ಇತಿ ಸರ್ವಗತೋ ವಿಷ್ಣು ನಾತ್ರ ನಿತ್ಯತ್ವಂ ಸರ್ವಗತತ್ವಂಚ ಉಚ್ಯತೆ ತೇನ ಪುನರುಕ್ತಿರ್ ಈಶ್ವರ ವಿಷಯತ್ವಂಚ ಆಶಂಕೇತ ಇಂತು ಜೀವಸ್ಯಾಪಿ ಈಶ್ವರವದ ಅಚ್ಛೇತ್ಯತ್ವಾದಿ ಸದ್ಭಾವೇ ಸರ್ವಸಾಮ್ಯಂ. ಜೀವನಿಗೂ ಅಚ್ಛೇದ್ಯತ್ವಾದಿಗಳಿದೆ, ವಿಷ್ಣುವಿಗೂ ಅಚ್ಛೇದ್ಯತ್ವಾದಿಗಳಿದೆ, ಇಬ್ಬರಿಗೂ ಸಾಮ್ಯ ಬಂತಲ್ಲ ಅಂದರೆ ಅಲ್ಲಿ ವಿರೋದಿಲ್ಲ. ವಿಷ್ಣುವಿನ ಅಚ್ಛೇದ್ಯತ್ವಾದಿಗಳು ಆತನ ಸ್ವಭಾವ ಸ್ವತಂತ್ರ ಆತ, ಜೀವನಿಗಿರ್ತಕ್ಕಂಥದ್ದು ಪರಮಾತ್ಮ ಅಧೀನ್ಯದಿಂದಾಗಿನೇ ಸಾದ್ರಿಂದ ಇಬ್ಬರಿಗೂ ಸಾಮ್ಯ ಬರಲಿಲ್ಲ. ತಥಾಚ ಯಾರಿಗೆ ಸರ್ವಗತತ್ವ ಹಾಗೆ ಹೌದು, ಜೀವನಿಗೆ ಸರ್ವಗತತ್ವ ಇಲ್ಲ, ಸರ್ವಗತತ್ವ ಪರಮಾತ್ಮನ ಅಧೀನದಲ್ಲಿದ್ದಾನಷ್ಟೇ. ಅದೇ ರೀತಿಯೇ ಮಹಾಲಕ್ಷ್ಮಿಗೆ ಸರ್ವಗತತ್ವ ಇದ್ದರೂ ಕೂಡ ಏನಿಲ್ಲ, ಸ್ವಾತಂತ್ರ್ಯ ಇಲ್ಲ. ಪರಮಾತ್ಮನ ಸ್ವಾತಂತ್ರ್ಯ ಪ್ಲಸ್ ಸರ್ವಗತತ್ವ ಇದೆ, ಒಂದು ಎಲಿಮಿನೇಟ್ ಆಗ್ತಾ ಬರುತ್ತಾ. ಪರಮಾತ್ಮನ ಸರ್ವಗತತ್ವ ಪ್ಲಸ್ ಸ್ವಾತಂತ್ರ್ಯ, ಮಹಾಲಕ್ಷ್ಮಿ ಸರ್ವಗತತ್ವ ಸ್ವಾತಂತ್ರ್ಯ ಇಲ್ಲ, ಉಳಿದ ಸರ್ವಗತತ್ವನೂ ಇಲ್ಲ. ಯಾಕೆ ಅಣುಗಳಾದರೆ ಸರ್ವಗತತ್ವನೇ ಇಲ್ಲ, ಅಲ್ಲಿ ಸರ್ವಗತಸ್ಥತ್ವ ಇದೆ. ವಾಯುದೇವರಿಗೆ ಇಲ್ಲಿದೆ ಸರ್ವಗತತ್ವ ಹೇಳಿಲ್ಲ. ಅಣುವಾದ್ದರಿಂದ ಯೋಗ ಶಕ್ತಿ ಇದ್ದಿದೆಯೇ ಹೊರತು ಸ್ವರೂಪತಃ ಅವರ ಅಣುನೇ ಅಂತ ಹೇಳ್ತಾ ಶ್ರೇಷ್ಠಶ್ಚ ಅಂತ ಹೇಳಿದ್ದಾರೆ. ಜೀವಕೋಟಿಯಲ್ಲಿ ಸೇರಿದ ಮೇಲೆ ವ್ಯಾಪ್ತಿ ಹೊರಟೋಯ್ತು. ಜೀವಕೋಟಿಯಲ್ಲಿ ಸೇರಿದ ತಕ್ಷಣ ಅವರ ಅಣು ಜೀವ ಅಂದ ಮೇಲೆ ವ್ಯಾಪ್ತತ್ವ ಪ್ರಶ್ನೆ ಬರಲಿಲ್ಲ. ಏನು ವ್ಯಾಪ್ತತ್ವ ಸಫಿ ಲಕ್ಷ್ಮೀನಾರಾಯಣ ಇಬ್ಬರಿಗೆ ಅದಕ್ಕೆ ಸಮಾನ ಅಂತ ಅವ್ರಿಗೆ ಹೆಸರಿದೆ. ನಿತ್ಯಂ ಸರ್ವಗತಸ್ಥಾನೋ ಇತಿ ನಾತ್ರ ನಿತ್ಯತ್ವಂ ಸರ್ವಗತತ್ವಂಚ ಉಚ್ಯತೆ ಏನ ಪುನರುಕ್ತಿರ್ ಈಶ್ವರ ವಿಷಯತ್ವಂಚ ಆಶಂಕೇತ. ಇಲ್ಲೇ ಪುನರುಕ್ತಿ ಅದೆಲ್ಲ ಹೇಳ್ಬಿಟ್ಟು ಕೊನೆಗೆ ತಥಾ ಕಿಂ ತತ್ಪೂಜಯ ಇತ್ಯತೋ. ಆದ್ದರಿಂದ ವ್ಯತ್ಯಾಸ ಬಂತು. ಇಲ್ಲ ಏನು ಹೇಳ್ಬೋದಾಗಿತ್ತು, ನಾವು ನಿತ್ಯ ಅವನು ನಿತ್ಯ, ನಾನು ಅಚ್ಚೇದ್ಯ ಅವನು ಅಚ್ಚೇದ್ಯ, ಅವನು ಅಭೇದ್ಯ ನಾನು ಅಭೇದ್ಯ, ಇಬ್ಬರು ಸಮ ಇಲ್ಲ. ಅವನು ಸ್ವತಂತ್ರನೇ ಆಗಿದ್ದು ಅವನ ಅಧೀನದಲ್ಲಿ ನಾವಿರೋದ್ರಿಂದ ನಾವು ಪೂಜೆ ಮಾಡಲೇಬೇಕು. ತಥಾಚ ಕಿಂ ತತ್ಪೂಜೆಯ ಇತ್ಯತೋ ನಿತ್ಯಂ ತದಸೀನತ್ವಾದೇವ ಉಚ್ಯತೆ ಇತಿ ಭಾವ. ನಿತ್ಯದಲ್ಲೂ ಪರಮಾತ್ಮ ಹೋಗ್ರಪ್ಪ ಆಯಿತು ಪೂಜೆ ಮಾಡೋಣ, ಒಂದು ಸ್ಟೇಜ್ವರೆಗೂ ಮಾಡೋಣ ಅಂದರೆ ಎಲ್ಲ ಸ್ಟೇಜಲ್ಲೂ ದೇವರಿಗೆ ನಾವು ಅಧೀನರಾಗಿರು ಎಲ್ಲ ಸ್ಟೇಜಲ್ಲೂ ಮಾಡಬೇಕು. ಬಿಫೋರ್ ಸಂಸಾರ, ಇನ್ ಸಂಸಾರ, ಆಫ್ಟರ್ ಸಂಸಾರ, ಎಲ್ಲ ಕಾಲಕ್ಕೂ ಜೀವಾದಿಗಳು ಸರ್ವರು ಪರಮಾತ್ಮನ ಅಧೀನರಾದ್ದರಿಂದ ಕೆಲಸ ಮಾಡ್ತಿದ್ದ ಅಧೀನನಾಗಿದ್ದಾನೆ. ಕಂಪ್ನಿ ರಿಸೈನ್ ಮಾಡಿದ ಬೇರೆ ಕಂಪ್ನಿಗೆ ಹೋದ, ಈ ಕಂಪ್ನಿ ಅಧೀನ ಮುಗಿದೋಯ್ತು. ಅಲ್ಲಿವರೆಗೆ ತವತ್ತಿಂದ ಇಲ್ಲ, ಅದು ದೇವರಿಗೆ ಆಗಲ್ಲ. ನಿತ್ಯದಲ್ಲೂ ಸರ್ವಗತನಾದ ಸರ್ವಗತನಾದ ಪರಮಾತ್ಮನಲ್ಲೇ ಜೀವ ಆಶ್ರಯ ಪಡೆದಿರೋದ್ರಿಂದ ಎಂದು ಏನಿಲ್ಲ, ಅವನಿಗೆ ಸಾಮ್ಯ ಇಲ್ಲ ಅಂದಮೇಲೆ ಅಧೀನೇ ಬಂದಿದ್ದರಿಂದ ಪೂಜಾದಿಗಳನ್ನು ಮಾಡಲೇಬೇಕು. ಅದಕ್ಕೆ ಪೂಜ್ಯಶ್ಚ ಭಗವಾನ್ ನಿತ್ಯಂ ಚಕ್ರಾಬ್ಜಾಧಿಕ ಮಂಡಲ, ದೇವ್ರ ಪೂಜೆ ನಿತ್ಯ ಅದಕ್ಕೆ ಮಾಡಬೇಕು ಅಂದರೆ ನಿತ್ಯ ಸರ್ವಗತಸ್ಥರ ಅಣುವಾಗಿರೋದ್ರಿಂದ. ಇತಿ ಭಾವ ಸರ್ವಗತಸ್ಥ ಅಣು ತೋಕ್ತ್ಯ ವೈಷಮ್ಯ ಹೇತುರ್ದರ್ಶಿತ. ಅದಕ್ಕೇ ಸರ್ವಗತಸ್ಥ ಅಣು ಅಂತ ಹೇಳಿದ್ರಿಂದಲೇ ವೈಷಮ್ಯ ಹೇತು, ಅದು ಸಾಮ್ಯ ಹೇತು ಸರ್ವಗತತ್ವ ಆಗ್ತಿತ್ತು. ಆದರೆ ಅಚ್ಛೇದ್ಯತ್ವಾದಿಗಳು ಸಾಮ್ಯ ಹೇತುವಾದರೆ ಅಣುತ್ವಾದಿಗಳು ಸಾಮ್ಯ ತೆಗೆದು ಹಾಕಿಬಿಡ್ತು. ವೈಷಮ್ಯ ಹೇತು, ವೈಷಮ್ಯ ಅಂದ್ರೆ ಏನೋ ದ್ವೇಷ ಅಂತ ಅರ್ಥ ಅಲ್ಲ, ಏನೋ ವಿಷಮತ್ವ ಅಂದ್ರೆ ಏನೋ ಸಾಮ್ಯ ಅಂದರೆ ಸಿಮಿಲಾರಿಟಿ ಇದೆ, ಡಿಸ್ಸಿಮಿಲ್ಯಾರಿಟಿ. ವೈಷಮ್ಯ ಅಂದರೆ ಡಿಸ್ಸಿಮಿಲ್ಯಾರಿಟಿ, ಸಿಮಿಲರ್ ಆಗಿಲ್ಲ, ನಾನ್ ಸಿಮಿಲರ್ ಅಂತ ಅರ್ಥ. ಹೇತು ಹೇತು ತೋಪಿ ತಸ್ತತ್ವಾನ್ನ ಚಲತೀತಿ ಅಚಲ ನಾದೇನ ಶಬ್ದೇನ ಸಹ ವರ್ತತೆ ಇತಿ ಸನಾತನ. ಅಚಲ ಅಂತ ಯಾತಕ್ಕೆ ಕರೀತಾರೆ, ನಿತ್ಯ ಅಂತ ಅಚಲ ಯಾತಕ್ಕೆ ಅಂತಾರೆ ಅಂದರೆ ಸ್ವಭಾವತ ನಿತ್ಯ, ಹೇತು ತೋಪಿ ಯಾವ ಕಾರಣಕ್ಕೂ ಏನೂ ಆಗೋದಿಲ್ಲ ಆದ್ದರಿಂದ ಅಚಲ ಅಂತ ಕರೋದು. ನಾದೇನ ಜೀವನ ಸನಾತನ ಅಂತ ದೇವರಿಗೆ ಹೆಸರು, ಸನಾತನ ವಿಷ್ಣು ಸಹಸ್ರನಾಮದಲ್ಲೇ ಬರುತ್ತೆ. ಜೀವನಿಗೂ ಸನಾತನ ಅಂತ ಹೆಸರು, ದೇವರಿಗೆ ಸನಾತನ ಅಂದರೆ ಯಾತಕ್ಕೆ, ಅವನ ಅಕ್ಷರ ಸ್ವತಂತ್ರ ಸರ್ವಗತನಾಗಿದ್ದಕ್ಕೆ. ಜೀವನಿಗೆ ಯಾತಕ್ಕೆ ಅಂದರೆ ಸನಾತನ ನ ಸ ನಾತ ನ ನಾತ ಸನಾದ ನಾದೇನ ಸಹ ವರ್ತತೆ ಇತಿ ಸನಾತನಃ. ನಾದ ಅಂದರೆ ಶಬ್ದ, ಶಬ್ದ ಅಂದರೆ ವೇದಾದಿ ಶಾಸ್ತ್ರ. ಅವಕ್ಕೆ ಅಧೀನನಾಗಿ ಜೀವ ಇರೋದ್ರಿಂದ ಹೇಳಿದ್ದನ್ನು ಮಾಡಬೇಕು, ಬೇಡ ಅಂದರೆ ಬಿಡಬೇಕು. ಜೀವನಿಗೆ ಸನಾತನ ಅಂತ ಕರೀತಾರೆ. ಇದು ಚಲ ಅಚಲ ನಾ ಚಲತೀತಿ ಅಚಲ, ಅದು ಇಮ್ಮೂವಬಲ್. ಮತ್ತು ಯಾವ ಕಾರಣಕ್ಕೂ ಪರಮಾತ್ಮನನ್ನು ಮೂವ್ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನಿತ್ಯಂ ಸರ್ವಗತೆ ವಿಷ್ಣು ವಿಷ್ಣು ಅಣುರ್ಜೀವೋ ವ್ಯವಸ್ಥಿತ ನಚಾಶ್ಚ ತದಧೀನತ್ವಂ ಹೇತುತೋಪಿ ವಿಚಾಲ್ಯತೆ ನಿತ್ಯೋ ನಿಷೇಧ ವಿಧಿ ಪಾತ್ರತ್ವಾತ್ ಸನಾತನ ಇತಿ ಸ್ಮೃತಃ. ಇದೆಷ್ಟಕ್ಕೂ ಎರಡು ಶ್ಲೋಕಕ್ಕೆ ಅರ್ಥ ಹೇಳ್ತಕ್ಕಂಥ ಮಹಾವಿಷ್ಣು ಪುರಾಣ ಶ್ಲೋಕ ಕೋಟ್ ಮಾಡ್ತಾರೆ. ನಿತ್ಯಂ ಸರ್ವಗತೆ ವಿಷ್ಣು ಜೀವ ಪರಮಾತ್ಮ ನಿತ್ಯ ಸರ್ವಗತ, ಇವನು ನಿತ್ಯದಲ್ಲೂ ಸರ್ವಗತನಾದ ವಿಷ್ಣುವಿಗೆ ಅಧೀನ. ಇಷ್ಟು ಡಿಫರೆನ್ಸ್, ಸರ್ವಗತ ಸ್ಥಾನು ಆತ, ಆದರೆ ನಿತ್ಯಂ ಸರ್ವಗತೆ ವಿಷ್ಣು ಅಣುರ್ಜೀವೋ ವ್ಯವಸ್ಥಿತ. ನಿತ್ಯನಾಗಿ ಸರ್ವಗತನಾದ ವಿಷ್ಣುವಿನಲ್ಲಿ ನಿತ್ಯದಲ್ಲೂ ಜೀವ ಅಧೀನನಾಗಿರೋದ್ರಿಂದ ಸರ್ವಗತ ಸ್ಥಾನು ಅಂತ ಜೀವನಿಗೆ ಹೆಸರು. ನಚಾಶ್ಚ ತದಧೀನತ್ವಂ ಹೇತುತೋಪಿ ವಿಚಾಲ್ಯತೆ, ಯಾವುದೇ ಕಾರಣದಿಂದ ಕೂಡ ವಿಷ್ಣುವಿನ ಆಧೀನ್ಯ ಅನ್ನೋದು ಜೀವನಿಗೆ ಬಿಟ್ಟು ಹೋಗೋದಿಲ್ಲ. ಹೇಳಲಿಲ್ಲ ಪದಾರ್ಥ ಬಿಟ್ಟು ಹೋಗೋದು, ಆಕಾಶ ಬಿಟ್ಟು ಹೋಗ್ತೀರಿ ಎಂದು ಸಾಧ್ಯ ಇದೆ? ಎಲ್ಲಾದರೂ ಎಲ್ಲೋದರೂ ಭಗವದ್ ಆಧೀನ್ಯ ಅನ್ನೋದು ತಪ್ಪಲಿಕ್ಕೆ ಸಾಧ್ಯ ಇಲ್ಲ. ನಿಷೇಧ ವಿಧಿ ಪಾತ್ರತ್ವಾತ್ ಸನಾತನ ಇತಿ ಸ್ಮೃತಃ. ನಿಷೇಧ ವಿಧಿ ಅಂದರೆ ಇದನ್ನು ಮಾಡಬೇಡ, ನಿಷೇಧ ಇದನ್ನು ಮಾಡು ವಿಧಿ, ಎರಡಕ್ಕೂ ಒಳಗಾಗೋನು ಜೀವ, ಅದಕ್ಕೇನಂತ ಕರೀತಾರೆ ಜೀವನನ್ನು ಸನಾತನ ಅಂತ ಕರೀತಾರೆ. ಇತಿ ಸ್ಮೃತಃ ಇತಿ ಮಹಾವಿಷ್ಣು ಪುರಾಣೇ ಅಚ್ಛೇದ್ಯೋಯಮಿತ್ಯಾದಿ ಪುನರುಕ್ತಿ ಹಿಶ್ಚ ಅನ್ಯಥಾ. ಈ ರೀತಿ ಅರ್ಥ ಮಾಡಲೇಬೇಕು, ಇಲ್ಲದೆ ಹೋದರೆ ಪುನರುಕ್ತಿ ದೋಷ ಬರೋದು. ಇದು ಯಾರಿಗೆ ಬಂದಿದೆ ಬೇರೆಯವರಿಗೆ ಆಗಲೇ, ಒಂದೇ ಅರ್ಥ ಮಾಡೋದ್ರಿಂದ ಒಂದು ಪುನರುಕ್ತಿ ದೋಷ ಬಂದರೆ ಗ್ರಂಥ ಕವಮಾನ ಮಾಡಿದಂತೆ ಲೆಕ್ಕ ಅಂತ ಅರ್ಥ ಹೇಳಬಾರದು. ಅದಕ್ಕೆ ಅತ್ರ ನಾನು ಅತ್ರ ಸರ್ವಗತ ಇತ್ತೇವ ಯುಕ್ತಂ ಮತ್ತು ಸರ್ವಗತಸ್ಥ ಇತಿ. ಸರ್ವಗತ ಅಂದರೆ ಸಾಕಾಗಿತ್ತು ವಿಷ್ಣುವಿಗೆ, ಸರ್ವಗತಸ್ಥ ಅಂತ ಯಾತಕ್ಕೆ ಅಂತಾರೆ ಅಂದರೆ ಅದು ವಿಷ್ಣುವಿಗೆಲ್ಲ ಜೀವನಿ ಹೇಳಿರೋದು. ಸರ್ವಗತ ಶೈವ ಅಚಲತ್ವೋಪತ್ತೆ ಹೇ, ವಿಷ್ಣು ಸರ್ವಗತರಾದ್ದರಿಂದ ಅಚಲ, ಜೀವ ಸರ್ವಗತನಾದ ಪರಮಾತ್ಮ ಅಧೀನನಾದ್ದರಿಂದ ಅಚಲ. ಪ್ರತಿಬಿಂಬಕ್ಕೂ ನಿತ್ಯತ್ವ ಹೇಳಿದ್ದಾರೆ ಈಗಾಗಲೇ. ಅಣೌ ತದನುಪತ್ತೆ ರೀತ್ಯತಃ ಹೇತು ತೋಪೀತಿ ನಚಾತ್ರ ಅಚಲ ಪದೇನ ಕ್ರಿಯಾರಾಹಿತ್ಯ ಮುಚ್ಚತೆ. ಅಚಲ ಶಬ್ದಕ್ಕೆ ಯಾವ ರೀತಿ ಅರ್ಥ ಆಚಾರ್ಯರು, ಸುಮ್ಮನೆ ಬಿಟ್ಟಿದ್ರೆ ಏನಾಗ್ತಿತ್ತು ಅಂದರೆ ಅಚಲ ಅಂದರೆ ಜಡ ಅಂತ ಆಗಿಬಿಡೋದು. ಜಡ ಅಂದರೆ ಏನು? ಕ್ರಿಯೆನೇ ಇಲ್ಲ ಅಂತಾಗೋದು. ದೇವರು ಆ ರೀತಿ ಅಲ್ಲ. ದೇವರು ಅಚಲ ಅಂತ ಹೇಳಿದರೆ ಇನ್ನೊಬ್ಬರಿಂದ ಯಾವ ರೀತಿಯಲ್ಲೂ ನಿಯಂತ್ರಿಸಲ್ಪಡುವುದಿಲ್ಲ ಅಂತ ಅರ್ಥನೆ ಹೊರತು ಜಡದಂತೆ ಅವನ ಚಟುವಟಿಕೆನೇ ಇಲ್ಲ ಅಂತ ಅರ್ಥ ಮಾಡಬಾರ್ದು. ಅದಕ್ಕಾಗಿ ಅಚಲಹ ಅಂತ ಕರೆದ್ರು. ನತತ್ರ ಅಚಲ ಪದೇನ ಕ್ರಿಯಾರಾಹಿತ್ಯ ಮುಚ್ಚತೆ. ಏನೋ ಸರ್ವಗತ ಇತ್ತೇವ ಪದವಿಭಾಗ ಶಂಕ, ಹಾಗೆ ಮಾಡೋಕ್ಕಾಗಿದ್ದರೆ ಸರ್ವಗತ ಅಂತಲೇ ಮಾಡಿಬಿಡಬಾರಾಯಿತು, ಮಾಡಬಾರ್ದು. ಸರ್ವಗತ ಸ್ಥಾನು ಸರ್ವಗತ ಸ್ಥ ಅಣು ಎರಡು ರೀತಿ ಮಾಡಿದ್ದು ಇದಕ್ಕೋಸ್ಕರ. ಕಿಂತು ಅಷ್ಟು ಜೀವಸ್ಯ ಈಶ್ವರಾಧೀನತ್ವ ತದಪಿ ಕದಾಚಿನ್ನಶ್ಯತಿ. ಜೀವನಿಗೆ ಈಶ್ವರರ ಆಧೀನ ಇರಲಿ, ಒಂದಲ್ಲ ಒಂದ್ಸಲ ಯಾಕೆ ಹೋಗಬಾರ್ದು ಅಂದರೆ ತತಶ್ಚ ಸರ್ವಸಾಮ್ಯಂ. ಆಗ ಸರ್ವಸಾಮ್ಯ ಬಂತಲ್ಲ, ಎಲ್ಲಿವರೆಗೂ ಜೀವನಿಗೆ ಪರಮಾತ್ಮನ ಆಧೀನ ಇರುತ್ತೋ ಅಲ್ಲಿವರೆಗೂ ಅವನಿಗೇನಿದೆ? ಸಾಮ್ಯ ಇಲ್ಲ. ಯಾವಾಗ ಆಧೀನ ಹೋಗಿಬಿಡುತ್ತೋ ಏನು ಬರುತ್ತೆ? ಸಾಮ್ಯ ಬಂದ್ಬಿಡುತ್ತಂತೆ. ಯಾಕೆ ಅನ್ನಬಾರ್ದು ಅಂದರೆ ಬರ್ತಿತ್ತು, ಹೋಗೋದೇ ಇಲ್ವಲ್ಲ, ಬರೋದೆಲ್ಲಿ ಬಂತೀಗ? ಎಂದಾದರೂ ಹಾಲು ಕಪ್ಪಾಗಿಬಿಟ್ರೆ ಟಾರು ಅಂತ ಕರಿಬೋದಲ್ಲ ಅಂದರೆ ಹಾಲು ಕಪ್ಪೆ ಆಗೋದಿಲ್ಲ. ಅದರಿಂದಾಗಿನೇ ಎಂದು ಏನು ಸಾಮ್ಯ ಬರಲಿಲ್ಲ, ಅದಕ್ಕೆ ತಾರಿನ ಸಾಮ್ಯ ಬರೋದೇ ಇಲ್ಲ. ತಥಾಚ ನ ತತ್ಪೂಜಾ ಕಾರ್ಯ ಇತ್ಯತಃ ತದಸಿ ದೇವ್ರಪೂಜೆ ಮಾಡೋದೇ ಇಲ್ಲ ಅಂತ ಹೇಳಿದ. ಇಲ್ಲ, ಆಧೀನ್ಯ ಇದೆ ಮಾಡಬೇಕು ಅಂತ ಹೇಳಿದರು. ಆಧೀನ್ಯ ಇರುವರೆಗೂ ಮಾಡ್ತೀನಿ ಅಂತ. ಆಧೀನ್ಯ ನಿತ್ಯ ಅಂದರು, ನಿತ್ಯ ಮಾಡಬೇಕು ಅಂತ ಆಯ್ತಾ? ಅರ್ಥ ಆಯ್ತಾ? ಯಾವೊಂದು ಕಾರಣ ಕೊಟ್ಟ ತಕ್ಷಣ ಉತ್ತರ ಅದಕ್ಕೆ. ತತ್ಪೂಜಾ ಕಾರ್ಯ ಇತ್ಯತಃ ತದಭಿಧಾನತ್ವ ತದಧೀನತ್ವ ಅನಾಶಯೇವ ಉಚ್ಯತೆ ಇತಿ ಭಾವ. ತದಧೀನತ್ವ ಅನಾಶ, ಅವನ ಆಧೀನ್ಯಕ್ಕೆ ಒಳಪಟ್ಟಿರಬೇಕೆ ಎಂಬುದು ಏನಾಗೋದಿಲ್ಲ, ನಾಶ ಆಗೋದೇ ಇಲ್ಲ. ಇತಿ ಭಾವ ನಿತ್ಯ ಪದೇನೈವ ಅಸ್ಯ ಅರ್ಥಸ್ಯ ಸಿದ್ಧೇ ಕಿಮನೇನ ಇತ್ಯತ ಉಕ್ತ ಹೇತುತಃ ಇತಿ. ನಿತ್ಯ ಅಂತ ಹೇಳಿದಾಗ ಅರ್ಥವಾಗಿತ್ತಲ್ಲ ಅಂದರೆ ಹೌದು, ಪರ್ಮನೆಂಟ್ ಅಂದರೂ ಕೂಡ ಅಲ್ಲಿ ಬೀನ್ ದಿ ಕಂಡೀಷನ್ಸ್ ಈಕ್ವಲ್ ಅಂತ ಅರ್ಥ ಇದೆ. ಆದರೆ ದೇವರಿಗೆ ಯಾವ ಕಾರಣಕ್ಕೂ ಇಲ್ಲ ಆದ್ದರಿಂದ ನಾಶ. ನಿತ್ಯ ಹೇತು ಮತ್ತೊಂದು ಕಾರಣ ಕೊಟ್ಟು ನಿತ್ಯ ಮತ್ತು ಅಚಲ ಇತ್ಯಾದಿ ಪದ ಉಪಯೋಗಿಸಿದರು. ನಿತ್ಯಮಪಿ ಸರ್ವಗತಸ್ಥತ್ವಂ ವರಾತ್ ವರಾದಿ ಕಾರಣ ವಿಶೇಷೇಣ ನಶ್ಯತು. ನಿತ್ಯವಾಗಿದ್ದರೂ ಕೂಡ ವರಾದಿ ಕಾರಣ ವಿಶೇಷದಿಂದ ನಾಶವಾಗುತ್ತೆ ಅಂತ ಕೇಳಿದರೆ ಅದೂ ಇಲ್ಲ ಅಂತ ಹೇಳಿದ ಕಪದ ಬಂತು. ಶಂಕಾ ನಿರಾಕರಣಾತ್ ನಾ ಏತದ್ ವೈಯರ್ಥ್ಯಮಿತಿ ಭಾವ. ಆದ್ದರಿಂದ ಪದಕ್ಕೆ ವೈಯರ್ಥ್ಯ ಬರಲಿಲ್ಲ, ವರಾದಿ ಕಾರಣ ವಿಶೇಷೇಣ ಬರಲಿಲ್ಲ. ತಥಾಪಿ ಸನಾತನ ಇತಿ ಪುನರುಕ್ತಿ ರೀತ್ಯತಃ ನಾದೇ. ದೇವರು ಸನಾತನ, ಜೀವ ಸನಾತನ. ದೇವರು ಸನಾತನ ಅಂದ್ರೇನು? ಒಂದರ್ಥ ಎವರ್ ಲಾಸ್ಟಿಂಗ್, ಇನ್ನೊಂದರ್ಥ ಸನಾತನ. ನಾದ ಅಂದರೆ ಶಬ್ದ, ಶಬ್ದ ಅಂದರೆ ವೇದ. ಸರ್ವದಾ ವೇದ ಪ್ರತಿಪಾದ್ಯನಿಂದ ಸನಾತನ ಆತ. ಸರ್ವತಾ ವೇದವಿಧಿ ಒಳಬದ್ಧನಾದ್ದರಿಂದ ಇವನು ಸನಾತನ. ಇಬ್ಬರೂ ಸನಾತನ ಅಂದರೆ ವಿಷ್ಣು ಸನಾತನ ಆಗಿರೋದು ವೇದ ಪ್ರತಿಪಾದ್ಯತ್ವ ಕಾರಣದಿಂದ. ಇವರು ವೇದವಿಧಿ ಅವಾಯ್ಡ್ ಬೈ ದಿ ರೂಲ್ಸ್ ಅಂತ ಕರೀತಾರೆ. ರೂಲ್ಸ್ ಅವನನ್ನು ಬಂಧನ ಮಾಡಿಬಿಡೋದು, ಗೊತ್ತಾಯ್ತಾ? ದೇವರು ರೂಲ್ಸ್ ಮಾಡ್ತಾನಾದ್ದರಿಂದ ಅವನಿಗೇನಿಲ್ಲ, ಬಂಧನ ಇಲ್ಲ. ಅದಕ್ಕೆ ನಿಯಮನ ಮಾಡುವವನು. ನಿತ್ಯಮಿಪಿ ಸರ್ವಗತಸ್ತತ್ವಂ ಅತಏವ ಅಪಿದು ಸ್ವಾತಂತ್ರ್ಯ ಅಭಾವೇ ಜೀವಸ್ಯ ವಿಧಿ ನಿಷೇಧಬದ್ಧತ್ವ ಹೆತ್ವಂತರ ಮುಚ್ಚೈತೆ ಇತಿ ಭಾವ. ಸ್ವಾತಂತ್ರ್ಯ ಇಲ್ಲ ಅಂತ ಹೇಳಿದಷ್ಟು ವಿಶೇಷ ಭಾವ ಬಂತು. ದೇವರಿಗೆ ಯಾತಕ್ಕಿಲ್ಲ ಸ್ವಾತಂತ್ರ್ಯ ಇರೋದಕ್ಕೆ ವಿಧಿ ನಿಷೇಧಗಳ ಬಂಧನ ಇಲ್ಲ. ಜೀವನಿಗೆ ಸ್ವಾತಂತ್ರ್ಯ ಇಲ್ಲದಿಂದನೇ ಬಂಧನ ಇದೆ. ಅತಏವ ಅನುಕ್ತ ಹೇತು ಪ್ರಾಣ ಪ್ರಾಗ ಸ್ವಾತಂತ್ರ್ಯೋಕ್ತವಪಿ ಅಪುನರುಕ್ತ್ಯಂ. ಆದ್ದರಿಂದ ಇಲ್ಲಿ ಪುನರುಕ್ತಿ ದೋಷ ಬರಲಿಲ್ಲ. ನಿಷೇಧ ವಿಧಿ ಪಾತ್ರತ್ವ ಸನಾತನ ಇತಿ ಸ್ಮೃತಃ. ನಿಷೇಧ ಪಾತ್ರ ವಿಧಿ ಪಾತ್ರ, ನಿಷೇಧ ವಿಧಿ ಪಾತ್ರ. ಪಾತ್ರ ಅಂದ್ರೇನು? ಅದಕ್ಕೆ ಒಳಗಾಗುವವನು, ಒಳಗಾಗುವವನು. ಯಾವುದಕ್ಕೆ? ವಿಧಿಗೆ ಒಳಪಟ್ಟವನು ಮತ್ತು ನಿಷೇಧಕ್ಕೆ ಒಳಪಟ್ಟವನು. ಇತಿ ಮಹಾವಿಷ್ಣು ಪುರಾಣೆ ಅಚ್ಛೇದ್ಯೋಯಂ ಇತ್ಯಾದಿ ಪುನರುಕ್ತಿಶ್ಚ ಅನ್ಯಥಾ ಯಸ್ಮಿನ್ ಅಯಂ ಸ್ಥಿತಃ ಸೋ ಅವ್ಯಕ್ತ ಅಚಿಂತ್ಯಾದಿ ರೂಪಃ. ಮುಂದೆ ಅವ್ಯಕ್ತೋಯಂ ಅಚಿಂತ್ಯೋಯಂ ಅಂತ ಮುಂದಿನ ಶ್ಲೋಕ. ಅವಿಕಾರ್ಯೋಯಂ ಉಚ್ಯತೆ, ಅವ್ಯಕ್ತೋಯಂ ಅಚಿಂತ್ಯೋಯಂ ಅವಿಕಾರ್ಯೋಯಂ ಉಚ್ಯತೆ. ಅದಕ್ಕೆ ಅರ್ಥ ಯಸ್ಮಿನ್ನಯಸ್ಮಿನ್ನಯಂ ಸ್ಥಿತಃ ಸೊ ಅವ್ಯಕ್ತ. ಯಾವ ದೇವರನ್ನು ಆಶ್ರಯಿಸಿ ಜೀವ ಇದ್ದಾನೆ ಅವನು ಅವ್ಯಕ್ತಾದಿ ರೂಪನಾಗಿದ್ದಾನೆ, ಅಚಿಂತ್ಯ ರೂಪನಾಗಿದ್ದಾನೆ. ಇವರಿಬ್ಬರು ಒಂದೇ ಕಂಪನಿಯಲ್ಲಿದ್ದರು, ಒಂದೇ ರೀತಿ ಕಂಪನಿಗಳು, ಎರಡು ಸಂಬಳ ಎಲ್ಲ ಒಂದೇ ಇತ್ತು. ಒಂದು ಇವನು ಹೋಗಿಬಿಟ್ಟ ಕಂಪನಿ, ಒಳ್ಳೆ ಸ್ಟ್ರಾಂಗ್ ಕಂಪನಿ ಅಂತ ಹೇಳಿದ. ಇವ್ರದ್ದು ಏನಾಗಿತ್ತು? ಟೆಂಪರರಿ ಆಗಿತ್ತು, ಹೋಗಿಬಿಡ್ತದೆ. ಇವಂದಾಗಿಲ್ಲ. ಅದೇ ಅದು ಕಂಪನಿ ಯಾವುದು ಅಂತ ಯಾತಕ್ಕೆ ಕೇಳ್ತಾರೆ ಅಂದರೆ ಇವರು ಸ್ಟೇಟಸ್ ಏನಂತ ಅರ್ಥ ಆಗುತ್ತೆ. ಅರ್ಥ ಆಯ್ತಾ? ಒಂದೇ ಸಂಬಳ ಒಂದೇ ಇದಾಗಿದ್ದರೂ ಕೂಡ ಯಾವ ಕಂಪ್ನಿಯಲ್ಲಿ ಇದ್ದಾನ ಅವನೀಗ? ಇಂಟರ್ನ್ಯಾಷನಲ್ ಬೇಸಿಕ್ಸ್ ಇದೆ, ಅದು ಏನೇನಿದೆ, ಅದಕ್ಕೆ ಅದು ಎಷ್ಟು ಕ್ಯಾಪಿಟಲ್ ಎಷ್ಟಿದೆ, ಅದಕ್ಕೆ ಅದನ್ನು ನೋಡ್ಕೊಂಡು ಏನು ತೀರ್ಮಾನ ಮಾಡ್ತಾರೆ? ನಮಗೆ ಯೋಚನೆ ಇಲ್ಲ. ಅದಕ್ಕೆ ದೇವರು ಸರ್ವಗತನಾದ ದೇವರನ್ನು ಆಧರಿಸಿ ನಾವಿರೋದ್ರಿಂದ ಯು ಆರ್ ಸೇಫ್ ಅಂತ ಅರ್ಥ. ಅರ್ಥ ಆಯ್ತಾ? ನಾವು ಸೇಫ್ ಆಗಲಿಕ್ಕೆ ಯಾರು ಕಾರಣ? ನಾವು ಬಸ್ಸಲ್ಲಿ ಕೂತಿದ್ದೇವೆ, ಆಲ್ ಪ್ರೂಫ್ ಬಸ್ಸು, ಬುಲೆಟ್ ಪ್ರೂಫ್ ಬಸ್ಸು, ನಾವೆಲ್ಲ ಸೇಫ್ ಅಂತೇವಲ್ಲ. ಹಾಗೆ ನಮಗೆ ಬುಲೆಟ್ ಪ್ರೂಫ್, ನಾವಲ್ಲ, ನಾವು ಕೂತಿರೋ ಬಸ್ ಬುಲೆಟ್ ಪ್ರೂಫ್ ಆದ್ದರಿಂದ ವಿ ಆರ್ ಸೇಫ್. ನಮಗೆ ಬೇರೆ ಕಾರಣದಿಂದ ನಮಗೆ ಏನಾದ್ರು ಪ್ರಾಬ್ಲಮ್ ಬರಬಹುದು, ಆದರೆ ಯಾವ ದೇವರನ್ನು ಆಶ್ರಯಿಸಿ ನಾವಿದ್ದೇವೆ ಆ ದೇವರು ಎಂಥವನು ಅಂದರೆ ಅಚ್ಛೇದ್ಯ ಅಭೇದ್ಯನಾದ್ದರಿಂದ ನಮ್ಮ ನಿಶ್ಚಿಂತೆಯಾಗಿರಬಹುದು ಅಂತ ಅರ್ಥ. ಹೇಳಿಲ್ಲ ಸೌರ ಮನೆ ಯಾವುದೋ ಬಂತು ಗುಡಿಸ್ಲೇ ಇತ್ತು, ಪಕ್ಕದಲ್ಲಿ ಬೆಂಕಿ ಒಂದು ಸುಟ್ಟೋಯ್ತು. ಇವನೇನು ಹೇಳಿದ ನಮ್ದು ಆರ್ ಸಿ ಸಿ ಇದೋ, ನಮಗೆ ನೋ ಪ್ರಾಬ್ಲಮ್ ಅಂತ ಹೇಳಿ, ನಮಗೆ ಸಮಸ್ಯೆನೇ ಇಲ್ಲ. ಇನ್ನು ಕೆಲವೊಂದು ನದಿ ಇದರಲ್ಲಿ ಇಲ್ಲೇ ಇಲ್ಲ, ಬೇರೆ ಕ್ಯಾಚ್ಮೆಂಟ್ ಏರಿಯಾದ ದೂರ ಇದ್ದೇವೆ ನಾವು. ಆ ಥರ ಹೇಳಿದಾಗ ಏನಾಯ್ತು ಅವ್ರಿ, ಎಷ್ಟು ಪ್ರವಾಹ ಬಂದರೂ ಏನಿಲ್ಲ ಯೋಚನೆ, ಬೆಟ್ಟದ ಮೇಲೆ ಇದ್ದೇವೆ ಪ್ರವಾಹದ ಯೋಚನೆ ನಮಗಿಲ್ಲ ಅಂತ ಹೇಳಿಬಿಟ್ಟ. ಆದರೆ ಅವನು ಅವನು ಇವತ್ತು ತಗ್ಗು ಪ್ರದೇಶದಲ್ಲಿ ಇದ್ದೇವೆ, ಬೆಳಗಾದ್ರೆ ಏನಾಗುತ್ತೋ ಬಾತಾರೆ, ರಾತ್ರಿ ನಿದ್ದೆ ಕಟ್ಟು ಕೂತಿರ್ಬೇಕು ಅವನು. ಇವನಿಗೆ ಎಷ್ಟು ಚಿಂತೆ ಅವನು. ಆದರೆ ದೇವರನ್ನ ಅವಲಂಬಿಸಿದ ಎಲ್ಲ ರೀತಿಯಲ್ಲೂ ಪ್ರೊಟೆಕ್ಷನ್ ಇರೋದ್ರಿಂದ ಅವನೇನೋ ಅವನು ಅಬ್ದಲ್ ಇಟ್ಟು ಮುಕ್ತನೇ, ಮುಕ್ತನಾದ ಮೇಲೆ ನಚ ಪುನರಾವರ್ತೈತೆ, ನಚ ಪುನರಾವರ್ತ, ಸಮಸ್ಯೆಗಳೇ ಇಲ್ಲ ಅವನಿಗೆ. ಇದು ದೇವರ ಬಗ್ಗೆ ಇರೋ ವಿಶೇಷ ಅಂಶ. ಒಬ್ಬನಿಗೇನಾಯಿತು, ಇದು ಯೋಚನೆ ಬಂತು, ಕೆಳಗಡೆ ಇದ್ದ ನೀರಿನ ಯೋಚನೆ ಬಂತು, ಬೆಟ್ಟ ಮೇಲೆ ಇನ್ನೊಂದು ಯೋಚನೆ ಶುರುವಾಯಿತು ಅವ್ರಿಗೆ, ಬೆಟ್ಟದ ಮೇಲೆ ಇದ್ದವರಿಗೆ ಅರ್ಥ ಆಯ್ತು, ನೀರಿಲ್ಲ ಕೆಳಗೆ ಬಂದು ತೊಗೊಂಡೋಗು ಮೇಲಕ್ಕೆ. ಅವನು ದೊಡ್ಡ ಇವ್ರು ನೀವೇ ವಾಸಿ, ಪುಣ್ಯ ಪಕ್ಕದಲ್ಲೇ ನೀರಿದೆ ಅಂತ ಅವನಿಗೆ. ಅದಕ್ಕೆ ಕೆಲವು ಸತ್ತೆ ಅಡ್ವಾಂಟೇಜ್, ಕೆಲವು ಸತ್ತೆ ಡಿಸ್ಅಡ್ವಾಂಟೇಜ್. ಕೆಟ್ಟದ ಸತ್ತೆ ಏನು ಮಾಡ್ತಾರೆ, ಹ್ಯಾಂಡಿಕ್ಯಾಪ್ಗೆ ಟ್ರಾನ್ಸ್ಫರ್ಸ್ ಇಲ್ಲ ಅಂದ್ಬಿಟ್ರು, ಬಿಡ್ತೀವಿ ನೀವು ಬಂದಿರ್ತಾರೆ. ಅವ್ರು ಹ್ಯಾಂಡಿಕ್ಯಾಪ್ ಅದು ಇಲ್ಲ, ಯೋಗ ಅದು ಯಾಕೆ ಬಾಕಪ್ಪ. ಪ್ರತಿಯೊಂದು ಸ್ಟೇಜಲ್ಲೂ ಕೂಡ ಒಂದು ಅಡ್ವಾಂಟೇಜ್ ಜೊತೆ ಏನು ಲಿಂಕ್ ಆಗಿರುತ್ತೆ, ಅಂತ ಇದ್ದೇ ಇರುತ್ತೆ. ಆದ್ದರಿಂದಾಗಿ ನಾನು ಸಂಸಾರ ಆದರೆ ಇಷ್ಟೇ, ಅಬ್ಸಲ್ಯೂಟ್ಲಿ ಫ್ರೀ ಅಂತ ಯಾರೂ ಇಲ್ಲ. ಅದರಿಂದಾಗಿನ ಎಲ್ಲಿಗೆ ಹೋಗ್ಬೇಕು ನಾವು, ಈ ಜಾಗನೇ ಅಂತದ್ದಿದ್ದು. ಏನು ಮಾಡ್ಬೇಕು ಇದಕ್ಕೆ, ಯು ಹ್ಯಾವ್ ಟು ಚೇಂಜ್ ಇಟ್. ಅದೇ ವೈಕುಂಠದಲ್ಲಿ ಮಾತ್ರ, ಅದಕ್ಕೆ ವೈಕುಂಠ, ಯಾವ ಕುಂಠಿತವಾಗ ಕಾರಣನೇ ಅದಕ್ಕಿಲ್ಲ. ಕುಂಠಿತವಾಗೋದು ಅಂದ್ರೇನು, ಅಫೆಕ್ಟ್ ಬೀಯಿಂಗ್ ಅಫೆಕ್ಟೆಡ್ ಬೈ ಸಮ್ ಅದರ್ ಥಿಂಗ್ಸ್, ಏನೂ ಇಲ್ಲ. ಅಬ್ಸಲ್ಯೂಟ್ಲಿ ಫ್ರೀ ಆದ್ದರಿಂದ ವೈಕುಂಠ ಲೋಕ. ಅದನ್ನೇ ಮಾಮುಪೇತ್ಯತ ಕೌಂತೇಯ ಪುನರ್ಜನ್ಮ ನೈವೇದ್ಯತೆ. ಈ ಮಾತು ಎಷ್ಟು ಗಟ್ಟಿ ಅಂತ ಅವಾಗ ಗೊತ್ತಾಗತ್ತೆ. ಅಚ್ಛೆ ಸನಾತನಕ್ಕೂ ಅನಾದಿಗ, ಅನಾದಿ ಅಂದ ಮಾತ್ರಕ್ಕೆ ಅದು ನಾಶ ಆಗಬಹುದು. ಹೇಳಿಲ್ಲ ಪ್ರಾಗಭಾವ ಇದೆ, ಅನಾದಿ ಕಾಲದ್ದು ಹೋಯ್ತು. ಪರಮಾತ್ಮ ಅನಾದಿಯಾಗಿದ್ದಾನೆ, ಸನಾತನನಾಗಿದ್ದಾನೆ, ನಿತ್ಯ ಏನೇನು ಹೇಳಬೇಕು ಎಲ್ಲ ಇದೆ ಅದರಲ್ಲಿ. ಯಾವ್ದಾರ ಒಂದು ಕಂಡೀಷನಲ್ಲಿ ಲ್ಯಾಪ್ಸ್ ಬರೋದು ಹೊರಟು ದೇವರಿಗೆ ಬರೋದಿಲ್ಲ. ಅದಕ್ಕೇ ಸರ್ವಗತ, ಸರ್ವತ್ರ, ಸರ್ವವ್ಯಾಪ್ತ ಅಂಬೋದೆಲ್ಲ ದೇವರಿಗೆ ಭಾರಿ ಮಹತ್ವ. ಅದು ಜೀವ ಒಂದಲ್ಲ ಒಂದೇ ಆಗಲ್ಲ ಜೀವ ಏನಾಗಿಬಿಡ್ತಾನೆ, ಪಾರತಂತ್ರ್ಯ ಅವ್ನು ಬಿಟ್ಟೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ದೇವರಿಗೆ ಸ್ವಾತಂತ್ರ್ಯ ಬಿಟ್ಟೋಗ್ಲಿಕ್ಕೆ ಹೇಗೆ ಸಾಧ್ಯನೇ ಇಲ್ಲ, ಜೀವನಿಗೆ ಭಾರತ ಬಿಟ್ಟೋಗೋ ಚಾನ್ಸೇ ಇಲ್ಲ. ಅದರಿಂದಾಗೇ ಡಿಪೆಂಡೆನ್ಸ್ ಈಸ್ ಫಾರ್ ಎವರ್, ದೇರ್ ಫಾರ್ ದೇವರ ಪೂಜೆ ಮಾಡಬೇಕಾದ ನಮ್ಮ ದೊಡ್ಡ ಕರ್ತವ್ಯ. ಯಸ್ಮಿನ್ ಅಯಂ ಸ್ಥಿತ ಚಿಂತ್ಯಾದಿ ರೂಪ ಏವಂ ಜ್ಞಾತಃ ಪರಮೇಶ್ವರ ಸರ್ವ ದುಃಖರಾಶಂ ಕರೋತೀತಿ ನಾನು ಶೋಚಿತು ಅರ್ಹಸಿ. ಈಗ ಪರಮಾತ್ಮ ಒಂದು ಕಡೆ ಆಗಿದ್ದಾನೆ, ಅವನಿಗೆ ದುಃಖಾದಿಗಳಿಲ್ಲ. ಜೊತೆಗೆ ಇನ್ನೊಬ್ಬರು ದುಃಖ ನಾಶ ಮಾಡ್ತಾರೆ, ಕೆಲವರು ಇರ್ತಾರೆ ತಾವು ಸೇಫ್, ಇನ್ನೊಬ್ಬರು ನೋಡಿ ನಗ್ತಾ ಇರ್ತಾನೆ, ನೋಡಿ ಸಫರ್ ಆಗಿರಿ. ದೇವರಾಗಿ ಮಾಡೋದಿಲ್ಲ, ಏನು ಮಾಡ್ತಾನೆ, ಎಲ್ಲವನ್ನು ಪರಿಹಾರ ಮಾಡ್ತಾನೆ. ಸರ್ವ ದುಃಖ ನಾಶಂ ಕರೋತಿ, ಸರ್ವರ ದುಃಖ, ಸರ್ವ ವಿಧವಾದ ದುಃಖವನ್ನು ನಾಶ ಮಾಡ್ತಾನೆ. ಆದ್ದರಿಂದ ನಾವು ಅಂಥ ದೇವರ ಅಧೀನದಲ್ಲಿ ಇದ್ದೇವೆ ಅಂದರೆ ಯಾರು ನಾವೀಗ ನಿಶ್ಚಿಂತೆಯಾಗಿರಬಹುದು ಅಂತ. ಆಗ ದೇವರು ತಿಳ್ಕೊಳ್ಳೋದಕ್ಕೆ ಏನು ಉಪಯೋಗ ಅದು ಗೊತ್ತಾಯ್ತು. ಈಗ ದೇವರನ್ನು ತಿಳ್ಕೊಂಡವನಿಗೆ, ದೇವರನ್ನ ಆರಾಧನೆ ಮಾಡೋವನಿಗೆ ಏನು ಬಂತವನಿಗೀಗ ಸಂಪೂರ್ಣ ಅದು ಯೋಗಕ್ಷೇಮಂ ಮಹಾಮ್ಯಹಂ, ಧೈರ್ಯವಾಗಿರ್ಲಿಕ್ಕೆ ಸಾಧ್ಯ. ಉಳಿದವರಿಗೆ ಇವಾಗ ನಾನಿರೋ ಕಂಪ್ನಿ ಅಂಥದ್ದು ಯಾವ ಮುಚ್ಚುತ್ತೆ ಗೊತ್ತೇ ಇಲ್ಲ ಅಂತೇಳಿ ಟೆನ್ಷನ್. ಅವನಿಗೆ ಇವನಿಗೆ ಟೆನ್ಷನ್ನೇ ಇಲ್ಲ. ದೇವರನ್ನು ನಂಬಿದವರಿಗಿರೋ ಒಂದು ಭದ್ರತೆ, ನಂಬದೇ ಇದ್ದವರಿಗೆ ಬರೋದಿಲ್ಲ. ನಾನು ಶೋಚಿತು ಮರ್ಹಸಿ ಇದನ್ನು ಅರ್ಥ ಮಾಡ್ಕೊಂಡ್ಮೇಲೆ ನಾ ಅನುಶೋಚಿತು ಮರ್ಹಸಿ, ನೀನು ದುಃಖ ಪಡೋ ಕಾರಣನೇ ಇಲ್ಲ. ಎಷ್ಟೋ ಕಡೆ ಕೆಲವು ಕಡೆಗೆ ಕ್ಲರ್ಕ್ ಆಗಿರೋದಕ್ಕೆ ಅಟೆಂಡ್ ಆಗಿರೋ ವಾಸಿ, ಟೆಂಪ್ರರಿ ಕ್ಲರ್ಕು, ಪರ್ಮನೆಂಟ್ ಅಟೆಂಡರ್ ಪೋಸ್ಟು, ಎಲ್ಲ ಸೇಫ್ಟಿ. ಅದು ಎಷ್ಟರ ಮಟ್ಟಿಗೆ ಅಂದರೆ ಎಲ್ಲ ಬೆನಿಫಿಟ್ಸು ಅವನಿಗಿದೆ, ಏನು ಯೋಚನೆ ಮಾಡಬೇಕು ಅವನೀಗ. ಅಂಥ ಹೊತ್ತಲ್ಲಿ ನೋಡೋದಕ್ಕೆ ಗ್ರೇಟ್ ಕಂಡ್ರು ಕೂಡ ನಿಜವಾಗಲೂ ಹೋಪ್ಲೆಸ್ಸು, ಅದು ಕಡಿಮೆ ಕಂಡ್ರು ತುಂಬ ಮೇಲಿದ್ದಾನೆ. ಮುಕ್ತನಲ್ಲಿ ಮುಕ್ತಿ ಸ್ಟೇಜಲ್ಲಿ ಯಾವ ರೀತಿಯಲ್ಲಿದ್ದರೂ ಮುಕ್ತ ಸೇಫ್, ಗೊತ್ತಾಯ್ತಾ. ಯಾಕಂದರೆ ಯಾವ ಮುಕ್ತರಿಗೂ ಏನಿಲ್ಲ, ನಿಜ ಪುನರಾವರ್ತತೆ ಕಾಮನ್, ಆದ್ದರಿಂದ ಸೇಫ್ಟಿ ಬಂದೋಯ್ತು. ಇಲ್ಲಿ ಆಗಲ್ಲ ಎಂಥ ರಾಜ ಮಹಾರಾಜರಿಗೂ ಏನು ಪ್ರಾಬ್ಲಮ್ ಇದೆ, ಶತ್ರುಗಳ ಕಾಟ, ತಾನೋಗ ಕಾಟ, ಮೃತ್ಯು ಕಾಟ ಇದ್ದಿದ್ದೇನೆ, ಅದೇನಿಲ್ಲ. ದೇಶಾಮಹಂ ಸಮುದ್ಧರ್ಥ ಇತ್ಯಾದೇಹೇ ನನ್ನ ನೀ ಯು ಶುಡ್ ನಾಟ್ ವೀಪ್ ಅಂತ ಅರ್ಥ. ನಿನಗೆ ಅಷ್ಟು ಪ್ರಸಂಗನೇ ಇಲ್ಲ, ಯಾಕೆ ಡೋಂಟ್ ವರಿ ಅಂತ ಹೇಳೋದಕ್ಕೆ ಆ ಮಾತಾಡೋದು. ನಿನಗೆ ಅರ್ಹತೆನೇ ಇಲ್ಲ ಅಂದರೆ ಯು ಆರ್ ನಾಟ್ ಎಲಿಜಿಬಲ್ ಅಂತ ಅರ್ಥ. ಯಾವುದಕ್ಕೆ ಎಲಿಜಿಬಲ್ಲು, ಸುಖಕ್ಕೆ ಅರ್ಹತೆ ಇಲ್ಲ ಅಂದರೆ ಒಳ್ಳೆಯವನಲ್ಲ, ದುಃಖಕ್ಕೆ ಅರ್ಹತೆ ಇಲ್ಲ ಕೆಟ್ಟವನಲ್ಲ ಅಂತ ಅರ್ಥ. ಏನೈತಿ ಬರುತ್ತೆ, ಮಾಚಿಸಸ್ತ್ವಂ ಸಂಪದಂ ದೈವೀಂ, ಮಾಸುಚ ಸಂಪದಂ ದೈವೀಂ ಅಭಿಜಾತೋಸಿ ಪಾಂಡವ, ಅದೇ ಹಾಕೋ ಇದು ಹಾಗೆ ನಾ ಅರ್ಹಸಿ ಏವಂ ಜ್ಞಾತಃ ಪರಮೇಶ್ವರ. ಹಾಗಿದ್ದರೆ ನಮಗೆ ದುಃಖ ನಾಶ ಮಾಡಿಬಿಡಲಿ ಅಂದರೆ ಇಲ್ಲ, ಜ್ಞಾತಃ ಪರಮೇಶ್ವರ, ದೇವನ ಬ್ರಹ್ಮ ಜಿಜ್ಞಾಸ, ಪರಮಾತ್ಮನ ತಿಳ್ಕೊಂಡು ಆರಾಧನೆ ಮಾಡಿದ ಮೇಲೆ ಏನಿಲ್ಲ, ಇದಿಲ್ಲ. ಎಲ್ಐಸಿ ನೋಡಿದ್ರೆ ಭಾರಿ ಖುಷಿಯಾಗುತ್ತೆ. ಅದು ಪಾಲಿಸಿನೇ ತೊಗೊಂಡಿಲ್ಲ, ಏನು ಉಪಯೋಗ ಅದರಿಂದ? ಬ್ಯಾಂಕಲ್ಲಿ ಭಾರಿ ಇದೆ, ಇದೆ ಬ್ಯಾಂಕ್ ದುಡ್ಡು ಇಂಟ್ರೆಸ್ಟ್ ಜಾಸ್ತಿ ಇದ್ರೆ ತಾನೇ ಅವನಿಗೆ ಅಫೆಕ್ಟ್ ಆಗಲಿಕ್ಕೆ. ಲಾಭ ಬರೋದು ಮೆಂಬರ್ ಆದರೆ ಶುರುವಾಗುತ್ತೆ, ಬೆನಿಫಿಟ್ ಶುರುವಾಗೋದು ಯಾವಾಗ ಅವನಿಗೆ? ಸ್ಟೂಡೆಂಟ್ ಸ್ಕಾಲರ್ಶಿಪ್ ಯಾವಾಗ ಸಿಗುತ್ತೆ? ಸ್ಟೂಡೆಂಟ್ ಆದಮೇಲೆ. ಸೊ ದೇವರನ್ನು ಬಂದು ಆರಾಧನೆ ಮಾಡಿದ್ದೀವೆಲ್ಲ ಬರುತ್ತೆ. ಆದ್ದರಿಂದ ದುರ್ಯೋಧನಾದಿಗಳು ಆರಾಧನೆ ಮಾಡಿದರು, ಅದಕ್ಕೆ ಅಂದ ತಮಸ್ಸಿಗೆ ಹೋದರು. ಬರೀ ಆರಾಧನೆ ಮಾಡಿ ನಿತ್ಯ ಸಂಸಾರಿಗಳಾದರು, ದೇವರಿದ್ದಾರೆ ಅಂತ ಗೊತ್ತು ಪೂಜೆ ಮಾಡಿ ನಿತ್ಯ ಸಂಸಾರಿಗಳು, ದ್ವೇಷ ಮಾಡಿದರು ಅಂಧ ತಮಸ್ಸು, ಪೂಜೆ ಮಾಡಿದರು ಮುಕ್ತಿ. ಸೊ ಒಂದೇ ಇದಕ್ಕೆ ಹೇಗೆ ಅವನು ರೆಸ್ಪಾಂಡ್ ಮಾಡ್ತಾನೆ ಅನ್ನೋದ್ರ ಮೇಲೆ ಅವರಿಗೆ ಫಲ ಏನು ಸಿಗುತ್ತೆ ಅಂತ ಗೊತ್ತಾಗುತ್ತೆ. ತೇಷಾಮಹಂ ಸಮುದ್ಧರ್ತ ಇತ್ಯಾದಿ, ಅದು ತಾವು ದುಃಖನಾಶ ಮಾಡ್ತಾನೆ ಅಂತ ಹೇಳಿದರೆ ಏನು ಆಧಾರ ಅಂದರೆ ಇಲ್ಲೇ ಬರುತ್ತೆ. ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್, ಅದು ಭವಾಮಿನ ಚಿರಾತ್ಮಾರ್ಥ. ಡಿಲೆ ಮಾಡಲ್ಲ, ಇಮ್ಮಿಡಿಯೇಟ್ ಅನ್ನೋ ದುಃಖನಾಶ ಮಾಡ್ತೀನಿ ಅಂತ ಹೇಳಿರೋದ್ರಿಂದ ಕೆಲವು ಔಷಧಿ ತೊಗೊಂಡ್ರದ್ದು ಇಮ್ಮಿಡಿಯೇಟ್ ಕ್ಯೂರ್, ಕೆಲವಕ್ಕೆ ಟೈಮ್ ಬೇಕು. ದೇವರು ಮಾತ್ರ ನೋ ಮೊಮೆಂಟ್ ಮಾಡ್ತಾನಾದ್ರಿಂದ ಭಾವಾಮಿ ನಚಿರಾತ್ ಪಾರ್ಥ ಮಯ್ಯಾವೇಶಿತ ತೇತಸಾಂ ತೇಷಾಮಹಂ ಸಮುದ್ಧರ್ತ ಇತ್ಯಾದೇ ಜೀವಸ್ಯ ಸಮೀಪೋಕ್ತ ನಾನು ಅಚ್ಛೇತ್ಯ ಇತಿ ಶ್ಲೋಕ ಪ್ರಾಕೃತ ಈಶ್ವರ ವಿಷಯವ ಕಿಮ್ನಶ್ಚಾತ್. ಅದೆಲ್ಲ ಆಯ್ತಲ್ಲ, ಈಗ ಆಗಬೇಕು. ಕಿಮನೇನ ಪ್ರತಿಪದ ವಿಭಾಗ ತ್ಯಾಗಾದಿ ನಾ ಇತ್ಯತಃ, ಪ್ರತಿಪದದಲ್ಲೂ ಕೂಡ ಯಾಕೆ ಬಿಡಿಸಿ ಬಿಡಿಸಿ ಈಗೆಲ್ಲ ಅರ್ಥ ಹೇಳ್ತೀರಿ? ಈಶ್ವರ ಸಂಬಂಧಪಟ್ಟಂತಹ ಶ್ಲೋಕ ಅಂತ ಒಪ್ಕೊಂಬೇಡ ಸುಮ್ಮನೆ ಅಂದರೆ ಇಲ್ಲ, ಕಾರಣ ಇದೆ ನೋಡಿ ಅಂತ ಹೇಳ್ತಾರೆ. ಸ್ಮೃತಿ ಸಮಾಖ್ಯಾನಾತ್ ಜೀವ ವಿಷಯವ ಎಂ ಶ್ಲೋಕ ಇತಿ ಭಾವ, ನಾ ಬರೀ ಬುದ್ಧಿಯಿಂದ ಮಾಡಿದ್ದಲ್ಲ, ಇದು ಪ್ರಮಾಣ ಇದೆ. ಸ್ಮೃತಿ ಸಮಾಖ್ಯಾನಾತ್ ಮಹಾವಿಷ್ಣು ಪುರಾಣದಲ್ಲಿ ಅರ್ಥ ಹೇಳಿಬಿಟ್ಟಿದೆ, ಆದ್ದರಿಂದಾಗೇನೆ ಈ ರೀತಿಯೇ ಅರ್ಥ ಮಾಡಬೇಕು. ಕಿಮನೇನ ಪ್ರತೀತ ಪದವಿಭಾಗ ತ್ಯಾಗಾದಿನ ಇತ್ಯತಃ, ಪ್ರತೀತ ಪದವಿಭಾಗ ತ್ಯಾಗಾದಿನ. ಪ್ರತೀತ ಪದವಿಭಾಗ ಅಂದ್ರೇನು? ನಿತ್ಯ ಸರ್ವಗತ ಸ್ಥಾನು, ನಿತ್ಯ ಸರ್ವಗತ ಸ್ಥಾನು, ಇದನ್ನ ಮೇಲ್ನೋಟಕ್ಕೆ ಅರ್ಥ ಆಗಪ್ರದ ಇದು. ಇದನ್ನ ಯಾಕೆ ಚೇಂಜ್ ಮಾಡ್ತೀರಿ ನೀವೀಗ? ಸರ್ವಗತ ಸ್ಥ ಅಣು ಅಂತ ಯಾಕೆ ಬದಲಾಯಿಸಿದ್ರಿ ಅಂತ ಕೇಳಿದರೆ ಅದಕ್ಕೆ ಆಧಾರ ಇದೆ ಅಂತ ಕೋಟ್ ಮಾಡಿದ್ರು. ಅರ್ಥ ಆಯ್ತಾ? ಪದವಿಭಾಗ ಮಾಡೋದಕ್ಕೂ ಏನಿದೆ? ಒಂದು ಬೇಸಿಸ್ ಬೇಕು. ಬೇಸಿಸ್ ಇಲ್ಲದೆ ಮಾಡಿದರೆ ಬುದ್ಧಿವಂತಿಕೆ ಆಗುತ್ತೆ ಹೊರತು ಅದು ಸಿದ್ಧಾಂತ ಅಂತ ಆಗೋದಿಲ್ಲ. ಬುದ್ಧಿವಂತಿಕೆ ಬೇರೆ, ಸಿದ್ಧಾಂತ ಬೇರೆ. ಸಿದ್ಧಾಂತ ಅಂದರೆ ವೆಲ್ ಪ್ರೂಫ್ ಇರೋದು, ಬುದ್ಧಿವಂತಿಕೆ ಅಂದರೆ ಬರೀ ಆರ್ಗ್ಯುಮೆಂಟ್ ಅಷ್ಟೇ. ಅದು ಇನ್ನೊಂದು ರೀತಿಯೂ ಆಗಬಹುದು ಬೇಕಾದರೆ. ಅದಕ್ಕೆ ಯಾವಾಗಲೂ ಕೂಡ ಅನೇಕರಿಗೆ ಅನೇಕ ಅರ್ಥ ಮಾಡೋಕ್ಕೆ ಹೋಗಬಹುದು, ಆದರೆ ಸಾಮರ್ಥ್ಯ ಇರೋದಿಲ್ಲ. ಅರ್ಥ ತಗೊಳ್ಳೋ ಸಾಮರ್ಥ್ಯ ಇದ್ದರೆ ಮಾತ್ರ ಅದು ಮಹತ್ವ ಬರುತ್ತೆ, ಹೊರತು ಇಲ್ಲದೆ ಹೋದರೆ ಬರೋದಿಲ್ಲ. ಇದಕ್ಕೆ ಸಾಮರ್ಥ್ಯ ಇಲ್ಲದವಂತೂ ಆಗಮ ಕೊಟೇಶನ್ ಕೊಟ್ಟರು. ಸ್ಮೃತಿ ಸಸ್ ವಿಷಯವ ಅಯಂ ಶ್ಲೋಕ ಇತಿ ಭಾವ, ಈ ರೀತಿ ಪದವಿಭಾಗ ಮಾಡಿ ಜೀವ ವಿಷಯ ಮಾಡಿದಾಗ ಶ್ಲೋಕಕ್ಕೆ ಅರ್ಥ ಬರುತ್ತೆ, ಇಲ್ಲದೆ ಹೋದರೆ ಪುನರುಕ್ತಿ ಆಗತ್ತೆ. ಇತೋಪಿ ನಾಯಂ ಶ್ಲೋಕ ಈಶ್ವರ ವಿಷಯ ಇತ್ಯಾಹ, ಮತ್ತಿನ್ನೊಂದು ಕಾರಣ ಇದೆ. ಅಚ್ಛೇದ್ಯ ಇತಿ ನೈನಂ ಚಿಂತಂತಿ ಇತಿ ಈಶ್ವರಸ್ಯ ಅಚ್ಛೇದ್ಯತ್ವಾದುಕ್ತ ಅಚ್ಛತ್ವಾದೇ ಅಚ್ಛೇದ್ಯತ್ವಾದೇಹೇ ಉಕ್ತತ್ವಾತ್ ಅಚ್ಛೇದ್ಯೋಯಂ ಇತಿ ಅಚ್ಛೇದ್ಯತ್ವಾದೇಹೇ ಪುನರುಕ್ತಿ ಪ್ರಸಂಗೋ ಅಸ್ಯ ಶ್ಲೋಕಸ್ಯ ಈಶ್ವರ ವಿಷಯತಾಯಾಮ್. ಈ ಶ್ಲೋಕಕ್ಕೆ ಒಂದೇ ಅರ್ಥ ಮಾಡಿ ಈಶ್ವರ ವಿಷಯ ಅಂತ ಮಾಡಿದರೆ ಪುನರುಕ್ತಿ ಆಗತ್ತೆ, ಜೀವ ವಿಷಯ ಅಂತ ಮಾಡಿದಾಗ ವಿಶೇಷ ಅರ್ಥ ಬರುತ್ತೆ. ಆದ್ದರಿಂದ ಅಥೋ ನಾಯಂ ತತ್ಪರ ಇತ್ಯರ್ಥ, ಜೀವಪರವಾದ ಶ್ಲೋಕನ ಜೀವಪರನೇ ಮಾಡಬೇಕು, ಈಶ್ವರ ಪರವಾದ ಈಶ್ವರ ಪರನೇ ಮಾಡಬೇಕು ಅಂತ ಅರ್ಥ. ಜೀವಸ್ಯ ಸಮೀಪೋಕ್ತತ್ವ ಅವ್ಯಕ್ತೋಯಂ ಇತ್ಯಸ್ಯಾಪಿ ತದ್ವಿಷಯತ್ವ ಪ್ರತೀತಿ ನಿರಾಸಾಯ ಯಸ್ಮಿನ್ ಇತಿ. ಮುಂದಿನ ವಾಕ್ಯ, ಅವ್ಯಕ್ತೋಯಂ ಅಚಿಂತ್ಯೋಯಂ ಅವಿಕಾರ್ಯೋಯಂ ಉಚ್ಯತೆ ಇದೆಯಲ್ಲ, ಹಾಗೆ ಇದು ಜೀವ ವಿಷಯ ಅಂತ ಮಾಡಿಬಿಡೋಣ ಅಂದರೆ ಎಲ್ಲ ಅವ್ಯಕ್ತತ್ವಾದಿಗಳು ಜೀವನಿಗೆ ಇಲ್ಲ, ಆದ್ದರಿಂದಾಗಿಯೇ ಅವ್ಯಕ್ತೋಯಂ ಶ್ಲೋಕ ಈಶ್ವರ ವಿಷಯ, ಈ ದೇವರ ಬಗ್ಗೆ ಹೇಳ್ತಾ ಇದೆ. ತದ್ವಿಷಯತ್ವ ಪ್ರತೀತಿ ನಿರಾಸಾಯ ಯಸ್ಮಿನ್ ಇತಿ, ಇದು ಸಾರ್ಟ್ ಔಟ್ ಮಾಡೋದು ಹಾಗೋ ಹಾಗೆ ಪೋಸ್ಟ್ ಲೆಟರ್ಸ್ ಎಲ್ಲ ಸಾರ್ಟ್ ಔಟ್ ಮಾಡ್ತಾ ಹೋಗ್ತಾನೆ. ಫಸ್ಟ್ ಸ್ಟೇಜ್ ಏನು ಮಾಡ್ತಾನೆ ಅವನೆಲ್ಲ ಊರುಗಳು ಬೈಸೌಟ್ ಮಾಡ್ತಾ ಹೋಗ್ತಾನೆ. ಆ ಊರಾದಮೇಲೆ ಏನು ಮಾಡ್ತಾನೆ? ಆಮೇಲೆ ಅವು ಎಕ್ಸ್ಟೆನ್ಷನ್ ಯಾವುದು ಶುರು ಮಾಡ್ತಾನೆ, ಆಮೇಲೆ ಬೀದಿ ಲೊಕೇಟ್ ಮಾಡ್ತಾನೆ, ಆಮೇಲೆ ಮನೆಗೆ ಹೋಗ್ತಾನೆ, ಆಮೇಲೆ ಹೆಸರು ಹುಡುಕ್ತಾನೆ ಎಲ್ಲಿ ಬರಬೇಕು ಬರಬೇಕು ಸಾರ್ಟ್ ಔಟ್ ಮಾಡ್ತಾ ಬರಬೇಕು ಅವನು, ಯಾರಿಗೆ ಸಂಬಂಧ ಬರ್ತ ಲೆಟರ್ ಇದು ಅಂಥೇಳಿ ಎಲ್ಲ 5-6 ಲೆಟ್ರ್ ಒಟ್ಟು ಎಲ್ಲ ಒಂದು ಕಡೆ ಹಾಕಿಬಿಟ್ರೆ ಮತ್ತೆ ಅವನು ಸೇರಿಕೊಂಡಿದೆ ಯಾವುದೋ ಅಂತ. ಅದಕ್ಕೆ ಈಶ್ವರ ಪರವಿಷಯ ಶ್ಲೋಕಗಳನ್ನೆಲ್ಲ ಆ ರೀತಿ ಮಾಡಬೇಕು, ಜೀವಪರವಾದನ ಈ ರೀತಿ ಮಾಡಬೇಕು, ಅವಾಗ ಕರೆಕ್ಟಾಗಿ ಅರ್ಥ ಆಗುತ್ತೆ. ಇಲ್ಲವರು ಏನಾಗುತ್ತೆ, ಅದು ತಪ್ಪು ತಪ್ಪಾಗಿಬಿಡುತ್ತೆ. ಹೀಗೆ ಸಾರ್ಟ್ ಔಟ್ ಮಾಡೋದಿದೆಯಲ್ಲ, ಆ ಪದಗಳನ್ನ ಸಾರ್ಟ್ ಔಟ್ ಮಾಡಬೇಕು, ಶ್ಲೋಕ ಅರ್ಥನ ಹೊಂದಿಸ್ಬೇಕು. ಅವೆಲ್ಲ ಮಾಡಿದಾಗ ಕರೆಕ್ಟಾಗಿ ಬಂದಾಗ ಒಬ್ಬ ಫ್ಲಾಟ್ಗೆ ಹೋದಾಗಂತೂ ಪಜೀತಿ ಅಪಾರ್ಟ್ಮೆಂಟ್ಗೆ ಹಾಕೋಬಿಟ್ಟು ಸಾಲದು, ಅವ್ರ ನಂಬರ್ ಇರುತ್ತೆ ಅಲ್ಲೆಲ್ಲ ಹೋಗ್ಬೇಕದು. ಅದಕ್ಕೆ ಏನು ಮಾಡಿರ್ತಾರೆ, ಒಂದು ಕಡೆ ಹಾಕಿದ್ರೆ ಅವ್ರು ಸಾರ್ಟ್ ಔಟ್ ಮಾಡ್ಕೋಬೇಕು. ಆಮೇಲೆ ಒಟ್ಟಿಗೆ ಬಂದಾಗ ಒಬ್ಬ ರಿಜಿಸ್ಟ್ರ್ ಪೋಸ್ಟ್ ಎಲ್ಲ ಈ ರೀತಿ ಮಾಡಲಿಕ್ಕೆ ಬರೋದಿಲ್ಲ, ಏನು ಮಾಡಬೇಕು ಅವನ ಕೈಲೇ ಕೊಟ್ಟು ಹೋಗ್ಬೇಕಾಗತ್ತೆ. ಕೆಲವನ್ನ ಹಾಗೆ ಹಾಕಿಬಿಟ್ರೆ ಆಯ್ತು, ಯಾವ ಇವೆಲ್ಲ ಇವೆಲ್ಲ ರಿಜಿಸ್ಟರ್ಡ್ ಇದ್ದಾಗೆ ಬ್ರಹ್ಮಸೂತ್ರವಲ್ಲ ಉಚ್ಚಪಟ್ಟಿ ಮಾಡಲಿಕ್ಕೆ ಬರೋದಿಲ್ಲ, ಏನು ಮಾಡಬೇಕು ಅದನ್ನು ಕರೆಕ್ಟಾಗಿ ಹೊಂದಿಸ್ಬೇಕು ಅದನ್ನು. ಉಳಿದ್ವು ಆದರೆ ಅಲ್ಲಿ ಹೇಳ್ಬಿಟ್ಟು ಹೊಂದಿಸ್ಕೊಳ್ಳೋಕ್ಕೆ ಅವಕಾಶ ಕೊಡಬಹುದು, ಬೇರೆ ಅರ್ಥಕ್ಕೆ ಅವಕಾಶನೇ ಬರೋದು. ಸೂತ್ರ ಅಂದರೆ ಹಾಗೆ, ಆಂಬಿಗ್ಯೂಟಿ ಇದ್ರೆ ಏನಾಗುತ್ತದ, ಆರ್ಡರ್ ಅಲ್ಲ. ಆಂಬಿಗ್ಯೂಟಿ ಇರಬಾರ್ದು. ಆಂಬಿಗ್ಯೂಟಿ ಇದ್ದಿದ್ದಕ್ಕೆ ಕೇಸ್ ಹಾಕಿರೋದು ಇವನು. ಅಲ್ಲೇ ಮತ್ತೆ ಆಂಬಿಗ್ಯೂಟಿ ಆಂಬಿಗಸ್ ಆರ್ಡರ್ ಬಂದುಬಿಟ್ರೆ ಇವು ಕೋರ್ಟ್ಗೆ ಪರ್ಪಸೇ ಡಿಫೀಟ್ ಆಗುತ್ತೆ. ಆದ್ದರಿಂದ ಅದಕ್ಕೆ ಹೇಳ್ತಾರೆ ಯಾವಾಗಲೂ ಕೂಡ ಬ್ರಹ್ಮಸೂತ್ರಗಳ ಅರ್ಥವನ್ನು ಚೇಂಜ್ ಮಾಡಬಾರ್ದು, ಬೇರೆ ವಿಷಯಗಳನ್ನು ಬ್ರಹ್ಮಸೂತ್ರಕ್ಕೆ ತಕ್ಕಂತೆ ಚೇಂಜ್ ಮಾಡಬೇಕು. ತಸ್ಮಾತ್ ಸೂತ್ರಾರ್ಥಮಾಗೃಹ್ಯ ಕರ್ತವ್ಯ ಸರ್ವ ನಿರ್ಣಯ. ಅಲ್ಲಿ ಸೂತ್ರಾರ್ಥವನ್ನು ಏನು ಮಾಡಬಾರ್ದು, ಚೇಂಜ್ ಮಾಡಿ. ಯಾಕೆ ಆಂಬಿಗ್ಯೂಟಿ ಹೋಗ್ಲಿಕ್ಕೋಸ್ಕರ ಸೂತ್ರ ಇದ್ದಾಗ ಅದನ್ನೇ ಆಂಬಿಗ್ಯೂಟ್ ಮಾಡಿಬಿಟ್ರೆ, ಅದಕ್ಕೆ ಉಳಿದವರು ಆ ರೀತಿ ಮಾಡಿದರು. ಸೂತ್ರಗಳ ಅರ್ಥನೇ ಕೆಡಿಸಿದ್ದರಿಂದ ಪುನಃ ಎಲ್ಲ ಕೆಟ್ಟೋಯ್ತು. ಅರ್ಥ ಅದನ್ನೇ ಕೆಡಿಸ್ಲಿಕ್ಕೆ ಟ್ರೈ ಮಾಡಿದ್ದು ಅದನ್ನೇ ಮೂಲಭೂತವಾದ ಕೆಡಿಸಿಬಿಟ್ರೆ ಉಳಿದೆಲ್ಲ ಆಟೋಮೆಟಿಕಲಿ ಕೆಟ್ಟೋಗುತ್ತೆ. ಯದಿ ಸ್ನಾತಸ್ಯ ಜೀವ ವಿಷಯತೆಯ ತದಾ ದೂರೋಕ್ತತ್ವ ದೋಷ ಇತ್ಯತಃ ಏವಮಿತಿ. ಅದನ್ನಾಗಿದೆ ಈಶ್ವರನಿಗೆ ನಾಶದ ಪ್ರಸಕ್ತಿ ಎಲ್ಲಿಂದ ಬರುತ್ತೆ ಅಂದರೆ, ಇದೆಲ್ಲ ಸರಿನೇ. ಯಾರು ಯುದ್ಧದಲ್ಲಿ ಕೂತಿದ್ದಾನಲ್ಲ ಕೃಷ್ಣ, ಬೇಕಾಗ ಕೈಕಾಲು ಮುರಿಬೋದು, ಪ್ರಾಣನೇ ಹೋಗ್ಬೋದು ಅಂತ ಪ್ರಶ್ನೆ ಮಾಡಿದರೆ ದೇವರು ಆಗಿಲ್ಲ. ಯುದ್ಧ ಮಾಡದಿದ್ದವ್ರಿಗೆ ಹಾಗೆಲ್ಲ ಆಗ್ಬೋದಾ ಅಂದರೆ ಆಗುತ್ತೆ. ಯುದ್ಧದಲ್ಲಿ ಏನು ಕೇಳ್ತೇವೆ ನಾವೀಗ, ಯುದ್ಧ ಮಾಡೋರು ಏನು ಮಾಡ್ತಾರೆ, ಫಸ್ಟು ಸಾರಥಿನ ಹೊಡಿತಾರೆ. ಸಾರಥಿನ ಹೊಡೆದ ತಕ್ಷಣ ಏನಾಗ್ತಾರೆ, ಡ್ರೈವರ್ಲೆಸ್ ವೆಹಿಕಲ್ ಆದಾಗುತ್ತೆ, ಹುಚ್ಚಾಬಟ್ಟಿ ಓಡಾಡಿ ಶುರುವಾಗುತ್ತೆ, ಕಂಟ್ರೋಲ್ ಮಾಡೋಕ್ಕೆ ಬರೋದಿಲ್ಲ, ಸೋತ್ ಬಿಡ್ತಾರೋ. ಸಾರಥಿನ ಹೊಡಿತಾರೆ, ಬರೀ ಸಾರಥಿ ಇದ್ದಾಗ ಹೊಡಿಬಾರ್ದು. ಬರೀ ರಥ ಹೊಯ್ತಿರ್ತಾರೆ ಸಾರಥಿ ಹೊಡಿಬಾರ್ದಾಗ, ಯಾತಕ್ಕೆ ಅದು ಫೌಲ್ ಅದು. ಆದರೆ ಯುದ್ಧ ಒಬ್ಬ ಸರಿ ರಥಿ ಇದ್ದ ಸಾರಥಿ ಯಾತಕ್ಕೆ ಹೊಡಿತಾರೆ ಅಂದರೆ, ರಥಿ ಜವಾಬ್ದಾರಿ ಏನಿದೆ, ಸಾರಥಿನ ಪ್ರೊಟೆಕ್ಟ್ ಮಾಡ್ಕೋಬೇಕು ಅವನು, ಸಾರಥಿನ ಪ್ರೊಟೆಕ್ಟ್ ಮಾಡ್ಕೊಂಡು ಮಾಡಬೇಕು, ಆಗ ಸೇಫ್ ಅವನು. ಅದು ಇಲ್ಲದ ಹೋದಾಗ ಅವಾಗ ಹೊಡೆದ ಸಾರಿ ಪ್ರೊಟೆಕ್ಟ್ ಮಾಡ್ಕೊಂಡು ಯಾರು ತಪ್ಪದು, ರಥಿಯ ತಪ್ಪು, ಅವನು ಸೋತಾಗಲೆಕ್ಕ. ಆದ್ದರಿಂದ ಕೃಷ್ಣ ಇಲ್ಲಿ ಕೂತಿದ್ದಾನೆ, ಯುದ್ಧ ಮಾಡ್ತಾ ಮಾಡ್ತಾ ನಾ ಕೇಟಿಬಿದ್ರೆ ಏನು ಮಾಡಬೇಕು ಅದಕ್ಕೆ. ಅದಕ್ಕೆ ಹೇಳ್ತಾರೆ ದೇವರಿಗೆ ಆ ಸಮಸ್ಯೆನೇ ಬರೋದಿಲ್ಲ. ಆತ ಹೊಡೆದ್ರು ಹುಡುಗರು ಸಾಯ್ತಾರೆ, ಆತ ನೋಡಿದ್ರು ಹುಡುಗರು ಹೊಡೆದವರು ಸಾಯ್ತಾರೆ. ಮತ್ತೆ ಆ ತೊಡೆದೇ ಹೋದ್ರು ಕೂಡ ಏನಾಗುತ್ತೆ ಹೇಳಿಲ್ಲ. ಗ್ಲಾಸ್ ಇದೆ, ಗ್ಲಾಸ್ ತಗೊಂಡು ಗ್ಲಾಸಿಂದ ದೊಡ್ಡ ಕಲ್ಲು ಎತ್ತಿ ಹಾಕಿದ್ರು. ಯಾವ್ದು ದೊಡ್ಡದಾಯ್ತು, ಗ್ಲಾಸ್ ಕಲ್ಲಿನ ಮೇಲೆ ಗ್ಲಾಸ್ ಎತ್ತಿ ಹಾಕಿದ್ರು. ಆಗ ಗ್ಲಾಸೇ ಹೋಗ್ತದೆ, ಕಲ್ಲು ಯಾವಾಗಲೂ ಸೇಫೆ. ಸೊ ದೇವ್ರ ವಿರುದ್ಧ ಹೋದರೆ ದೇವ್ರು ಎದ್ದು ಬಂದು ಹೊಡಿಬೇಕಾಗಿಲ್ಲ, ಕಲ್ಲು ಈ ಕೂತಲ್ಲೇ ಹೊಡೆದಾಕಿರ್ತದೆ. ಅದು ಬಿದ್ದ ತಕ್ಷಣ ಹೊಡೆದೋಗಿರ್ತದೆ. ಅದೇ ಹೇಳಿದಲ್ಲ ವಾಯುದೇವ್ರ ಬಗ್ಗೆ ಹೇಳಬೇಕಾದ್ರೆ ಆಕಾಣಾಷ್ಟ ಸಮ ಬಂಡೆ ಮೇಲೆ ಮಣ್ಣೆಂಟೆ ಬಿದ್ದರೂ ಪುಡಿ ಆಗೋದು ಮಣ್ಣೆಂಟೆ, ಮಣ್ಣೆಂಟೆ ಮೇಲೆ ಬಂಡೆ ಬಿದ್ದರೂ ಪುಡಿ ಆಗೋದು ಮಣ್ಣೆಂಟೆನೆ. ವಾಯುದೇವ್ರು ಸುಮ್ಮನೆ ಕೂತ ಇದ್ದಾಗ ಹೊಡೆದ್ರು ಇವರೇ ಸಾಯ್ತಾರೆ, ಅವ್ರನ್ನ ಹೊಡೆಸ್ಕೊಂಡು ಇವರೇ ಸಾಯ್ತಾರೆ. ಅದು ದೇವ್ರ ಮಹಿಮೆ. ಆದ್ದರಿಂದ ದೇವ್ರ ವಿರುದ್ಧ ನಿಲ್ಲಕ್ಕೆ ಯಾವ ಕಾಲಕ್ಕೂ ಸಾಧ್ಯ ಇಲ್ಲ ಅಂತ ಹೇಳಕ್ಕೆ ಈ ಮಾತು ಬಂತು. ಅವಿಕಾರ್ಯೋಯಂ ಅಚಿಂತ್ಯೋಯಂ ಅವೆಲ್ಲ ತಿಳಿಸಿದರು. ನಹಿ ಈಶ್ವರಸ್ಯ ಅವ್ಯಕ್ತತ್ವಾದಿ ಜ್ಞಾನೇ ಅಭಾವೋ ಭವತಿ ನಾಪಿ ಅಸ್ಮಿನ್ ಪಕ್ಷೇ ತಸ್ಮಾದಿತಿ ಪರಾಮರ್ಶ ವಿಷಯೋಸ್ತಿ ಯದಿ ತಸ್ಯ ಜೀವ ವಿಷಯತಾ ತಸ್ ತದಾ ದೂರೋಕ್ತತ್ವಂ ದೋಷ ಇತ್ಯತಃ ಏವಮಿತಿ. ಈ ವಿಷಯನ ದೇವ್ರ ಪರ ಯಾತಕ್ಕೆ ಅರ್ಥ ಮಾಡಬೇಕು, ಜೀವಪರನೇ ಮಾಡೋಣ. ಅವನು ಜೀವಪರ ಮಾಡೋಣ ಎಂಬ ಶೋಕನ ಈಶ್ವರ ಪರ ಮಾಡೋಣ ಅಂತಾನೆ. ಈಶ್ವರ ಪರ ಮಾಡೋದನ್ನ ಜೀವಪರ ಮಾಡೋಣ ಅಂತ ಹೇಳ್ತಾರೆ. ಇಲ್ಲಿ ದಾರಿ ತಪ್ಪದೇ ಪೂರ್ವಪಕ್ಷೀಯ ಉದ್ದೇಶ, ಆ ಸರಿ ಮಾಡೋದೇ ಸಿದ್ಧಾಂತಿಯ ಲಕ್ಷಣ. ನಾತ್ರ ಯುದ್ಧಗತ ಶೋಕೋ ನಿವಾರ್ಯತೆ ನಾಪಿ ತಸ್ಮಾದಿತಿ ಪರಾಮರ್ಶ ವಿಷಯಾಭಾವ. ಪರಮಾತ್ಮನ ಯುದ್ಧಗತವಾಗಿದ್ದಕ್ಕೆ ಶೋಕ ಪ್ರಶ್ನೆಯೂ ಇಲ್ಲ. ತಸ್ಮಾದಿತಿ ಪರಾಮರ್ಶ ವಿಷಯಾಭಾವ ಯಥೋ ಅತ್ರ ಅಚ್ಛೇದ್ಯತ್ವಾದಿ ಸಾಮ್ಯಾತ್ ಜೀವಶಾಪಿ ಸ್ವಾತಂತ್ರ್ಯೇಣ ಕಿಂ ಈಶ್ವರ ಪೂಜೆಯ ಇತ್ಯತಃ ಸನಾತನತ್ವಾದಿ ಹೇತುನ ಈಶ್ವರಶೈವ ಸ್ವಾತಂತ್ರ್ಯ ಮುಕ್ತಂ. ಇಬ್ಬರೂ ನಿತ್ಯರಾಗಿದ್ದರೂ ಕೂಡ ಜೀವ ಅಸ್ವತಂತ್ರ, ಆ ಕಾರಣದಿಂದ ಪರಮಾತ್ಮ ಪೂಜೆ ಮಾಡಬೇಕು ಅಂತ ಹೇಳಿದರು. ಅಸ್ತು ಈಶ್ವರಸ್ಯ ಸ್ವಾತಂತ್ರ್ಯಂ ಕಿಂ ತಾವತ ತತ್ಪೂಜೆಯ ಇತ್ಯತೋ. ದೇವ್ರ ಪೂಜೆ ಯಾತಕ್ಕೆ ಮಾಡಬೇಕು ಅಂಬರು ಇದಿಷ್ಟು ಭಾಗ ಓದಿದರೆ ಅರ್ಥ ಆಗುತ್ತೆ. ಎಷ್ಟು ಜನ ಯಾಕೆ ಪೂಜೆ ಮಾಡಬೇಕು, ಒಳ್ಳೆಯವರಾಗಿದ್ದರೆ ಸಾಕಲ್ಲ ಅಂತ ಹೇಳ್ತಾನೆ, ಅದು ಉತ್ತರ ಕೊಡ್ತಾರೆ. ಅಸ್ತು ಈಶ್ವರಸ್ಯ ಸ್ವಾತಂತ್ರ್ಯಂ ಕಿಂ ತಾವತ ತತ್ಪೂಜೆಯ ಇತ್ಯತೋ ಯಸ್ಮಾದ್ ಈಶ್ವರ ಏವ ಸ್ವತಂತ್ರೋ. ಈಶ್ವರ ಒಬ್ಬನೇ ಸ್ವತಂತ್ರ, ಆದ್ದರಿಂದ ಅವನು ಪೂಜೆ ಮಾಡಲೇಬೇಕು. ಅತಃ ತಸ್ಯೈವ ಸಂಸಾರ ಶೋಕನಾಶಕತ್ವಂ ಯುಜ್ಯತೆ. ನಮಗೆ ದುಃಖ ಪರಿಹಾರ ಆಗಬೇಕಾದ್ರೆ ಏನಾಗಬೇಕು, ಅವನಿಂದ ಮಾತ್ರ ಸಾಧ್ಯ ಹೊರತು ಅದು ಆಟೋಮೆಟಿಕಲಿ ಬರತಕ್ಕಂಥದ್ದಲ್ಲ. ಆದ್ದರಿಂದ ಪೂಜೆ ಮಾಡಲೇಬೇಕಾಗಿದೆ. ಪೂಜೆಯಿಂದ ಪ್ರಸಾದ, ಪ್ರಸಾದದಿಂದ ಬಿಡುಗಡೆ. ಸಚ ಸ್ವಕರ್ಮಣ ಅವ್ಯಕ್ತತ್ವಾದಿ ಗುಣಯುಕ್ತತ್ವೇನ ಜ್ಞಾತ ಇವ ಸರ್ವ ಸಂಸಾರ ದುಃಖ. ಕೆಲವು ವಸ್ತುಗಳಿವೆ, ಅವು ಜ್ಞಾನ ಇದ್ದರೆ ಮಾತ್ರ ಫಲ ಕೊಡುತ್ತೆ, ಕೆಲವು ಜ್ಞಾನ ಇಲ್ಲದೆ ಹೋದರೂ ಫಲ ಕೊಡುತ್ತೆ. ಈ ಕೆಂಡ ಕಾಣದೆ ಮುಟ್ಟಿದರೂ ಸರಿ, ಕಾಣದಿಪ್ಪರು ದಹಿಸದಿಪ್ಪುವುದೇ. ಕೆಂಡನ ನೋಡಿ ಕಾಲಿಟ್ಟರೂ ಸುಡುತ್ತೆ, ನೋಡದೆ ಕಾಲಿಟ್ಟರೂ ಸುಡುತ್ತೆ, ಹೌದಲ್ಲೋ? ಆದರೆ ಅದೆಲ್ಲದಕ್ಕೂ ಅಪ್ಲಿಕಬಲ್ ಅಲ್ಲ, ಕೆಲವಕ್ಕೆ ಅಪ್ಲಿಕಬಲ್. ಕೆಂಡ ಹಾಗೆ ಮಾಡುತ್ತೆ, ನೋಡಲಿ ನೋಡದೆ ಇರಲಿ ಮಾಡುತ್ತೆ. ಇವನೇನು ತಿಳ್ಕೊಂಬಿಡ್ತಾನೆ, ದೇವ್ರ ಪೂಜೆ ಮಾಡಲಿ ಬಿಡಲಿ ಒಳ್ಳೇದಾಗಲೇ ಬೇಕಲ್ಲ ನಮಗೆ ಅಂತ ಅವನು ವಾದ. ಈಗ ಅರ್ಥ ಅದಕ್ಕೆ ಉಪಯೋಗ ಮಾಡ್ಕೊತಾನ ಅವನು, ಏನು ಭಾಳ ದೊಡ್ಡ ಜ್ಞಾನಿಯಾಗಿ ಉಪಯೋಗ ಮಾಡಿದ್ದು ದೇವ್ರ ಪೂಜೆ ಬಿಡೋದಷ್ಟು ನೆಗೆಟಿವ್ ಆಗಿ ಅಪ್ಲೈ ಮಾಡಿಕೊಂಡ. ಅದಕ್ಕೆ ಹೇಳ್ತಾರೆ ಕೆಲವು ಪದಾರ್ಥಗಳು ಹಾಗಲ್ಲ. ಗಂಗಾ ನದಿ ಇದೆ, ಅದು ಸ್ನಾನ ಮಾಡಿದರೆ ಬರೋ ಕ್ಲೀನ್ ಇರೋ ಸುಬರಿ ನೋಡಿದರೆ ಬರೋದಿಲ್ಲ, ವ್ಯತ್ಯಾಸ ಇದೆ. ಈಗ ನಾವು ನೋಡಲಿ ನೋಡದೆ ಇರಲಿ ಹರಿತಾನೆ ಇರುತ್ತೆ. ಬಟ್ ಉಪಯೋಗ ಮಾಡ್ಕೋಗ್ರೆ ಏನಾಗಿರ್ಬೇಕದು, ನಮಗೆ ಜ್ಞಾನ ಒಂದು ಉಪಯೋಗ ಮಾಡ್ಕೊಳ್ಳೇಬೇಕು. ಯಾವುದೋ ಅಪಾಯಿಂಟ್ಮೆಂಟ್ ಆರ್ಡರ್ ಬಂತು, ನೋಡಿದ್ರೆ ಹಾಗೆ ಹಾಕಿಬಿಟ್ಟ, ಡಸ್ಟ್ಬಿನ್ನಲ್ಲಿ ಹಾಕಿಬಿಟ್ಟ. ಏನಾಯ್ತು ಈಗ ಕಡ್ಡ ಕಾಡದೆ ಬುಟ್ಟಿದ್ರೆ ಸರಿಯಾದ ಉಪಯೋಗ ಆಗುತ್ತಾ. ಈಗ ಹೋಗಿ ಗಾಬೆ ಅಂತ ಹೊಡೆದ ಲಾಸ್ಟ್ ಡೇಟ್ ಆಗಿತ್ತು, ಇನ್ನೊಬ್ಬರಿಗೆ ಕೊಟ್ಟಾಗಿತ್ತಾಗಲೆ ಕತೆ ಮುಗಿದೋಯ್ತು, ಏನು ಪ್ರಯೋಜನ ನೋಡಿದ್ರೆ. ಇವತ್ತು ಇಮೇಲ್ ಬಂದಿರುತ್ತೆ ನೋಡಿದೆ ಹೋದ್ರೆ, ಇವತ್ತು ಆನ್ಲೈನ್ ಬಂದ್ಮೇಲೆ ಭಾರಿ ಕಷ್ಟ. ಆನ್ಲೈನ್ ವ್ಯವಹಾರ ಮಾಡದೇ ಇದ್ದವರಿಗೆ ಅದು ಕಳಿಸಿಬಿಟ್ಟಿರ್ತಾರೆ, ಇಲ್ಲಿ ಗೊತ್ತಾಗದ್ರೆ ಸುಮ್ಮನೆ ಕೂತಿರ್ತಾನೆ ಕಾಯ್ಕೊಂಡು, ಪೇಪರ್ ಇಲ್ಲೇ ಇಲ್ಲ ಹೆಚ್ಚು ಕಡಿಮೆ. ಅದು ಬರದೇ ಇದ್ದವ್ರಿಗೆ ಎಷ್ಟು ನಾಶ ಆಗುತ್ತೆ ಈಗ. ಸೊ ಕೆಡ್ಡ ಕಾಡದೆ ಬುಟ್ಟಿದ್ರೆ ಸರಿ ಅಂತ ಹೇಳಿಬಿಟ್ಟು ಇಮೇಲ್ ಬರಲಿ ಬಿಡ್ಲಿಕ್ಕೆ ಕೊಟ್ಟಿರಾಗತ್ತಾಗಿದ್ರೆ ಕೆಲವು ಸರ್ತೆ ಅದು ನೋಡಿದೆ ಹೋದ್ರೆ ಭಾರಿ ಲಾಸ್ ಆಗುತ್ತೆ, ಗೊತ್ತಾಯ್ತಾ. ನೆಕ್ಸ್ಟ್ ಇವ್ನಿಗೆ ಹೋಗೇ ಬಿಡ್ತಾನೆ, ಒಂದೇ ದಿವಸ ಎರಡು ಈಗ ಟೈಮ್ ಸ್ಟಾರ್ಟ್ ಕೊಟ್ಬಿಡ್ತಾರೆ. ಮೊದಲೇ ಚಾಕೆ ಹಿಂದೆ ಪೋಸ್ಟಲ್ಲಿ ಹೋಗ್ಬಾರ ಟೈಮ್ ಕೊಡ್ತಿದ್ರು, ಇಲ್ಲೇ ಇಲ್ಲಲ್ಲ ಇಮಿಡಿಯೇಟ್. ಆದ್ದರಿಂದ ಇದು ಜಸ್ಟ್ ಒಂದು ಅವರ್ಸಲ್ಲೇ ಚೇಂಜ್ ಮಾಡಿಬಿಡ್ಬೇಕಾದ್ರೆ. ನೋಡ್ಲಿಕ್ಕೆ ಬರೆದವರು ಎಷ್ಟಾಯ್ತು ಈಗ, ಇನ್ನೂ ಸಿಂಪಲ್ಲು. ನೋಡದೆ ಹೋದರೂ ನೋಡಿದ್ರೆ ಒಂದೇ ಕೆಲಸ ಆಗೋದಾದರೆ ಜ್ಞಾನಕ್ಕೆ ಮಹತ್ವನೇ ಇರ್ತಿರಲಿಲ್ಲ, ಜ್ಞಾನ ಆಗ್ಬೇಕು. ಈ ಮತ್ತೆ ಪಶುಗಳಿದ್ದಾಗಿದ್ದರೆ ಆಗೋಗ್ತಿತ್ತು, ಅರ್ಥ ಆಯ್ತಾ. ಪಶುಗಳಿಗೆಲ್ಲ ಮೋಕ್ಷ ಆಗಬೇಕಾಗಿತ್ತು, ಅದಕ್ಕೆ ಗೆಡ್ಡ ಕಾಡದೆ ಬುಟ್ಟಿದ್ರು ಸರಿ ತಿಳ್ಕೊಂಡು ಕೊಡಬೇಕಾಗಿತ್ತು, ಸಾಧ್ಯ ಇಲ್ಲ. ಏನಾಗಬೇಕು ಅದಕ್ಕೀಗ, ಕೆಲವಕ್ಕೆ ಜ್ಞಾನ ಬೇಕೇ ಬೇಕು. ಕೆಲವು ರೂಪಾದಿಗಳನ್ನು ನೋಡಿಬಿಟ್ರೆ ಸಾಕು, ಅನ್ನಾದಿಗಳನ್ನು ನೋಡಿದ್ರೆ ಸಾಧ್ಯ. ಏನಾಗಬೇಕದು ತಿನ್ನಲೇಬೇಕು. ಕೆಲವಕ್ಕೆ ಸ್ಪರ್ಶ, ಕೆಲವಕ್ಕೆ ಗಂಧ ಇದೆ. ಆ ಕ್ವಾಲಿಟಿ ಆ ರೀತಿ ತೊಗೊಂಡ್ರೆ ಮಾತ್ರ ಉಪಯೋಗ ಬರುತ್ತೆ, ಹೊರತು ಇಲ್ಲದೆ ಹೋದರೆ ಬರೋದಿಲ್ಲ. ಸೊ ದೇವರಿಂದ ಉಪಯೋಗ ತಗೊಳ್ಳೋದು ಯಾವಾಗ ನಾವಾಗ ಜ್ಞಾನ ಬಂದರೆ. ಅಲ್ಲಿ ದೇವ್ರ ಬಗ್ಗೆ ಏನಂತ ಹೇಳಿದ್ರು, ಅಥಾತೋ ಬ್ರಹ್ಮ ಜಿಜ್ಞಾಸ. ಬ್ರಹ್ಮ ಮೊದಲನೇ ಸೂತ್ರನೇ ಅದು. ದೇವ್ರ ಬಗ್ಗೆ ತಿಳ್ಕೊಳ್ಬೇಕು ಅಲ್ಲ, ತಿಳ್ಕೊಳ್ಳಲೇಬೇಕು, ಅರ್ಥ ಆಯ್ತಾ. ಅದರಿಂದ ಇಲ್ಲದೆ ಹೋದ್ರೆ ಏನಿಲ್ಲ, ಬಿಡುಗಡೆ ಆಗೋದೇ ಇಲ್ಲ. ತಿಳ್ಕೊಂಡ್ರೆ ಏನಾಗುತ್ತೆ, ಕೊನೆಯ ಸೂತ್ರಕ್ಕೆ ಹೋಗಿಬಿಟ್ರೆ ಆಯ್ತು. ಮೊದಲಿಂದ ಸೂತ್ರದಿಂದ ಕೊನೆಯ ಸೂತ್ರಕ್ಕೆ ಏನಂತಿದೆ, ನಚಪ ನಾನಾವೃತ್ತಿ ಶಬ್ದ ತರಾವೃತ್ತಿ ಶಬ್ದ. ದೇವರು ತಿಳ್ಕೊಂಬಿಡಿ, ಮತ್ತೆ ವಾಪಸ್ ಬರೋ ಚಾನ್ಸ್ ಇಲ್ಲ. ಇಮ್ಮಿಡಿಯೇಟ್ ಅದು ಎರಡು ಸೂತ್ರ ಬಂದರೆ ಸಾಕು, ಇಡೀ ಬ್ರಹ್ಮಸೂತ್ರದ ಸಾರಾಂಶ ಅದು. ಮೊದಲೇ ಸೂತ್ರ ಯಾತಕ್ಕೆ, ಕೊನೆಯ ಸೂತ್ರ ಫಲ ಆಗಿಹೋಯ್ತು ಅಷ್ಟೇ. ಅಥ ಶಬ್ದ ಅರ್ಥನೇ ಅದು, ಅನಾವೃತ್ತಿ ಶಬ್ದ. ಅದೆರಡು ಲಿಂಕ್ ಮಾಡೋಕ್ಕೆ ಅಷ್ಟು ಸೂತ್ರಗಳು ಬೇಕು. ಅದು ಯಾಕೆ ಅಂತ ಲಿಂಕ್ ಮಾಡೋದಕ್ಕೆ ಅದು ಹುಕ್ ತಗೋತಾರೆ, ಸರಿಯಾಗಿ ಎರಡು ಜಾಯಿನ್ ಮಾಡಿದ ತಕ್ಷಣ ಏನಾಯ್ತು, ಮಾಲೆ ಆಗಿಬಿಡುತ್ತೆ. ಈಗ ಉಳಿದೆಲ್ಲ ಏನ್ಬೇಕು ಅದಕ್ಕೆ ಪೂರ್ವಕವಾಗಿ ಬರುತ್ತೆ. ಅದಕ್ಕೆ ಎರಡು ಜಾಯಿನ್ ಆಗಿದವ್ರು ಏನಾಗುತ್ತದೆ, ಸೂದಕ್ಕೆ ಹೋಗ್ತಾನೆ ಇರುತ್ತೆ, ಲಿಂಕೇ ಸಿಗೋದಿಲ್ಲ. ಸೊ ಎಲ್ಲ ಸೂತ್ರಗಳ ಆತ ಲಿಂಕ್ ಮಾಡೋದಕ್ಕೆ ಆದ್ಯಂತ ಶ್ಲೋಕ ಹೇಳ ಪದ್ಧತಿ ಅದಕ್ಕೆ ಬಂದಿತ್ತು. ಆದ್ಯಂತ ಹೇಳಿದ ತಕ್ಷಣ ಏನಾಗುತ್ತೆ, ಅಲ್ಲಿಗೆ ಒಂದು ವಿಷಯ ಅರ್ಥ ಆಗಿಬಿಡುತ್ತೆ ಅಂತ ಅರ್ಥ. ಪುಸ್ತಕ ಅರ್ಜೆಂಟ್ ಓದ್ಬೇಕಾದ್ರೆ ಏನು ಮಾಡ್ತಾರೆ, ಫಸ್ಟು ಇದು ಕನಕ ಆದ್ಯಂತ ನೋಡ್ಬಿಟ್ರೆ ಅಡ್ಜಸ್ಟ್ ಏನಂತ ಗೊತ್ತಾಗಿಬಿಡುತ್ತೆ. ಡೀಟೇಲ್ಸ್ ಎಲ್ಲ ಆಮೇಲೆ ನೋಡ್ಬೋದು. ಆ ಅರ್ಥದಲ್ಲಿ ಅದಕ್ಕೆ ಆದ್ಯಂತ ಅಂತ ಹೇಳಿದ್ರು. ಬ್ರಹ್ಮಯಜ್ಞದಲ್ಲೆಲ್ಲ ಏನು ಮಾಡ್ತಾರೆ, ಒಂದೊಂದು ಹೇಳಿದ್ರು ಸಾಕು ಅಂತ ಹೇಳಿಬಿಡ್ತಾರೆ. ಬ್ರಹ್ಮ ಒಂದೊಂದು ಹೇಳಿದ್ರು ಸಾಕು, ಕೆಲವೊಮ್ಮೆ ಆದ್ಯಂತ ಅದು ನಿಯಮಗಳುಂಟು, ಕೆಲವೊಮ್ಮೆ ಪೂರ್ತಿನೇ ಆಗಬೇಕು. ಆದರೆ ಜ್ಞಾನ ಅಂತೂ ಬೇಕೇ ಬೇಕು ಎಂಬುದರ ಸಾಕ್ಷಿ. ನತ್ವೇ ವಾಹಂ ಜಾತು ನಾಸಂ ನತ್ವಂ ನೇಮೇ ಇತ್ಯುಭಯೋರಪಿ ಪ್ರಸ್ತುತತ್ವಾ. ಈ ಒಂದು ಪ್ರಶ್ನೆ ಬಂತು, ಈಶ್ವರ ವಿಷಯ ತರಲೇಬೇಡ್ರಿ ತಂದೆ ಇಲ್ಲ ಬೇರೆ ಭಾಷೆಯಲ್ಲಿ ಅದು ಕೇಳ ಹಾಗಿದ್ರೆ ಬಾಕಿಗೆ ಅರ್ಥನೇ ಬರೋದಿಲ್ಲ. ನತ್ವೇ ವಾಹಂ ಅಂತ ಕೃಷ್ಣ ತನ್ನ ಬಗ್ಗೆ ಪ್ರಸ್ತಾಪ ಮಾಡಿದ ಮೇಲೆ ಈಶ್ವರನ ವಿಷಯ ಬಂದೋಯ್ತಲ್ಲಿ. ದೇವ್ರ ವಿಷಯ ತರದೇ ಹೋದರೆ ಮುಂದಿನ ಶ್ಲೋಕಗಳಿಗೆ ಅರ್ಥನೇ ಬರೋದಿಲ್ಲ, ಆದ್ದರಿಂದ ಅದಿಷ್ಟು ವೇಸ್ಟ್ ಆಗ್ತಾ ಇತ್ತು. ದೇಹಿನಃ ಶರೀರಿಣಃ ದೇಹೀತಿ ವಿಶೇಷಿತತ್ವಾಚ್ಯ ಜೀವಶ್ಚ ತತ್ರ ತತ್ರ. ಮಧ್ಯೆ ಮಧ್ಯೆ ದೇವನ ಬಗ್ಗೆ ಹೇಳೋದನ್ನ ಪದ ಉಪಯೋಗಿಸ್ಬಿಡ್ತಾರೆ, ದೇವರಿಗೆ ಪದ ಉಪಯೋಗಿಸೋದಿಲ್ಲ. ಯಾತಕ್ಕೆ ಜೀವರಿಗೆ ಏನಿದೆ, ಸ್ವರೂಪ ದೇಹ ಭಿನ್ನವಾದ ದೇಹ ಇರೋದರಿಂದ ದೇಹಿ ಅಂತ ಕರೀತಾರೆ. ಪರಮಿಗೆ ಸ್ವರೂಪ ದೇಹ ಆದ್ದರಿಂದ ಪದ ಉಪಯೋಗಿಸೋದಿಲ್ಲ. ಅದಕ್ಕೆ ದೇಹಿ ಅಂತ ಎಲ್ಲೆಲ್ಲಿ ಬರುತ್ತೋ, ಯಾರ ಬಗ್ಗೆ ಆಗಲೇಬೇಕದು, ದೇವ್ರ ಬಗ್ಗೆ ಆಗಲೇಬೇಕದು. ದೇವ್ರ ಬಗ್ಗೆ ದೇವರಿಗೆ ದೇಹ ಇಲ್ಲ, ಅದಕ್ಕೆ ದೇಹಿ ಅನ್ನೋ ಚಾನ್ಸ್ ಇಲ್ಲ ಪರಮಾತ್ಮ. ಯಾತಕ್ಕೆ ದೇಹನೇ ಇಲ್ಲ, ಜೀವನಿಗೆ ಭಿಕ್ಷಾನ್ ದೇಹಿ ಅಂತ ಹೋಗ್ಬೇಕು ಅವನು. ಯಾತಕ್ಕೆ ದೇಹ ಇರೋವರೆಗೂ ದೇಹಿ ಅನ್ನೋ ತಪ್ಪಿದ್ದಲ್ಲ ಅಂತ ಅರ್ಥ. ದೇಹ ಇರೋವರೆಗೂ ದೇಹಿ ಅನ್ನೋದು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಒಬ್ಬ ಎರಡಿರ್ತಾರೆ, ಯಾರನ್ನೂ ಕೇಳೋದಿಲ್ಲ, ಸಾಧ್ಯನೇ ಇಲ್ಲ. ಊಟ ಕೂತ ಬಡಿಸಿರ್ತಾರೆ ಕೇಳಬೇಕಲ್ಲ ಕೊನೆ ಪಾಠ. ದೇಹಿ ಎಂದು ಬಿಟ್ಟಿ ಅಂತ ಕೇಳಿದರೆ ಇದು ಯಾವುದಕ್ಕೆ ದೋಷ ಅಲ್ಲ, ಇದು ಇದು ಡಿಪೆಂಡ್ ಆ ಥರದ ದೋಷ ಅಲ್ಲ. ಇದು ಭಿಕ್ಷೆ ಬೇಡ ದೇಹಿ ಬೇರೆ, ಬಡಿಸ್ಬೇಕಾದ್ರೆ ದೇಹಿ ಅನ್ನೋದು ಬೇರೆ. ಇಲ್ಲಿ ದೇಹ ಅನ್ನೋದಕ್ಕಿರೋ ಅರ್ಥದಲ್ಲಿ ಬೇರೆ ಇದೆ, ಅಲ್ಲಿ ನಿಷೇಧ ಇದೆ. ಜೀವಶ್ಚ ತತ್ರ ತತ್ರ ಅವಿನಾಶಿತು ಏನ ಸರ್ವಮಿದಂ ತತಂ ಅವಿನಾಶಿನೋ ಅನಾಶಿನೋ ಅಪ್ರಮೇಯಶ್ಚ ನಮ್ರಿಯತೆ ಭೂತ್ವಾ ಭವಿತಾನ ಅವಿನಾಶಿನಂ ಅವ್ಯಯಂ ಅವ್ಯಕ್ತೋಯಂ ಅಚಿಂತ್ಯೋಯಂ ಅವಿಕಾರ್ಯೋಯಂ ಇಚ್ಛಿತಿ ಇತ್ಯಾದಿ ಪರಮಾತ್ಮನಶ್ಚ ನೋಡಿ ಹೇಳಿಬಿಡ್ತಾರೆ. ದೇಹಿನ ಎಲ್ಲೆಲ್ಲಿ ಶರೀರ ಇತ್ಯಾದಿ ಬರುತ್ತೋ ಜೀವನಿಗೆ ಅಪ್ಲಿಕಬಲ್. ಅವಿನಾಶಿ ಏನ ಸರ್ವಮಿದಂ ತತಂ ಅನಾಶಿನಃ ಅಪ್ರಮೇಯಶ್ಚ ನಮ್ರಿಯತೆ ಭೂತ್ವಾ ಭವಿತಾನ ಅವಿನಾಶಿನಂ ಅವ್ಯಯಂ ಅವ್ಯಕ್ತೋಯಂ ಅಚಿಂತ್ಯೋಯಂ ಅವಿಕಾರ್ಯೋಯಂ ಇತ್ಯಾದಿ ಪರಮಾತ್ಮನಶ್ಚ. ಇವೆಲ್ಲ ಜೀವನಿಗೆ ಅಪ್ಲಿಕಬಲ್ ಪದಗಳಲ್ಲ. ಯಾರಿಗೆ ಅಪ್ಲಿಕಬಲ್ ಇವೆಲ್ಲ, ದೇವರಿಗೆ. ಆದ್ದರಿಂದ ಇಲ್ಲಿ ಬಂದಿಲ್ಲ ಅಂತ ವಾದ ಮಾಡೋರಿಗೆ ಅಲ್ಲಿರೋ ಪದಗಳೆಲ್ಲ ಏನಷ್ಟ ಆಗಿದೆ ಆ ರೀತಿ ಅರ್ಥ ಮಾಡಬೇಕು ಅಂತ ಹೇಳಿದರು. ಅಲ್ಲಿಗೆ ನಾಳೆ ಸರ್ ಮುಂದಿನ ಭಾಗ ಮತ್ತೆ ಇದು ಭಾಗವತ್ ಅನ್ನ ಎರಡನೇ ದಿನ ಇಲ್ಲ, ನಾಳೆ ಮಧ್ಯಾಹ್ನ ಆ ಟೈಮ್ ಮಾಡೋದು ನಂಬರ್ ಒನ್. ಅವ್ರೇನು ಟೈಮ್ ಕೊಟ್ಟಿದ್ದಾರೆ ನಂಬರ್ ಒನ್ ಅದು. ಅದಕ್ಕಿಂತ ಮುಂಚೆ ಮಾಡಿದರೆ ತಪ್ಪೇನಿಲ್ಲ, ಪುಣ್ಯ ಕಡಿಮೆ, ಪುಣ್ಯತಮ ಕಾಲ ಅದು. ಮತ್ತೆ ಮೊದಲು ಮಾಡಿದರೂ ಕೂಡ ಬರುತ್ತೆ, ಪುಣ್ಯ ಕಡಿಮೆ ಆಗುತ್ತೆ. ಬೆಳಗ್ಗಿನಿಂದಲೂ ಸೂರ್ಯೋದಯಕ್ಕಿಂತ ಮುಂಚೆ ಮಾಡೋಕ್ಕೆ ಬರೋದಿಲ್ಲ, ಸೂರ್ಯ ಆದಮೇಲೆ ಮಾಡೋಕ್ಕೆ ಬರುತ್ತೆ. ಪುಣ್ಯ ಕ್ರಮವಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇವೆಲ್ಲ ಯಾವ ಚಿಕ್ಕ ಮಕ್ಕಳಿಗೆ ಯಾವುದು ಅಪ್ಲಿಕಬಲ್ ಅಲ್ಲೇ ಇಲ್ಲ. ಯಾವ ತರ್ಪಣ ಕೊಡೋರಿಗೆ ಅಷ್ಟೇ ಭಾರಿ ಮುಖ್ಯ ಅದು. ಉಳಿದವರಿಗೆಲ್ಲ ಇವ್ರು ಬೇಕಾ ನೈವೇದ್ಯ ಬಹುಶಃ ಊಟಕ್ಕೆ ಕಳಿಸಿಬಿಡ್ಬೋದು. ಇದು ತಾನು ಮಾತ್ರ ಕಾದಿದ್ದು ಕೊಡಬೇಕಾಗ ನಂಬರ್ ಒನ್ ಮಾಡೋದಿದ್ರೆ. ಬರೀ ಭಯ ಮಾಡಬೇಕಾದ್ರೆ ಯಾವ ಟೈಮ್ ಬೇಕಾದ್ರೆ ಮಾಡ್ಬೋದು, ದೋಷ ಅಲ್ಲ. ಗೊತ್ತಾಯ್ತಾ? ಯಾರೇ ಅದಕ್ಕೆ ಹೇಳ್ತಾ ಇರೋದು, ದಕ್ಷಿಣಾಯನ ಯಾವಾಗಲೂ ಕೂಡ ಬರೋದಕ್ಕಿಂತ ಮುಂಚೆ ಮಾಡಬೇಕಾದ್ರಿಂದ ಮೊದಲು ಪರ್ವಕಾಲ. ಅದಕ್ಕೆ ಪರ್ವಕಾಲದಲ್ಲಿ ಪುಣ್ಯತಮ ಕಾಲ ಅಂತ ಹಾಕ್ತಾರೆ. ಅದು ಕೂಡ ಪುಣ್ಯತಮ ಅಂದರೆ ತುಂಬ ಪುಣ್ಯಕರ, ಅದು ಕ್ಲೋಸ್, ವೆರಿ ಕ್ಲೋಸ್ ಅಂತೀವಲ್ಲ ಹಾಗೆ. ಆಗ ಮಾಡೋದು ತುಂಬ ಶ್ರೇಷ್ಠ, ಅದಕ್ಕಿಂತ ಮದುವೆ ಮಾಡ್ತಾ ಹೋದಂತೆ ಪುಣ್ಯ ಕಡಿಮೆ ಆಗುತ್ತೆ. ಗೊತ್ತಾಯ್ತಾ? ಅಂತೂ ಅದು ಇದಲ್ಲ, ಏಕಾದಶಿ ಇದ್ದಾಗಲ್ಲ. ಏಕಾದಶಿಯಲ್ಲಿ ಏನು ಮಾಡ್ತಾರೆ, ಇಲ್ಲ ಅಂದರೆ ಇಲ್ಲೇ ಇಲ್ಲ ಅಷ್ಟೇ, ಬ್ಯಾಂಡ್ ಅದು. ಹರಿವಾಸರ ಇದ್ದಾಗ ನೋ ಚೇಂಜ್, ಹರಿವಾಸರ ಕಾಯಲೇಬೇಕು. ಇದು ಹಾಗಲ್ಲ, ಇದರ ವ್ಯತ್ಯಾಸ ಇದೆ, ಇದರ ಫಲದಲ್ಲಿ ವ್ಯತ್ಯಾಸ ಇರೋದ್ರಿಂದ ಅವರವರು ಹೇಳಿದ್ದೇನು. ಮತ್ತೆ ಪ್ರತಿಯೊಂದು ನೈವೇದ್ಯ ತರ್ಪಣ ಕೊಡ, ನೈವೇದ್ಯ ಕೊಡ, ತರ್ಪಣ ಹೆಂಗೆ ಮಾಡ್ತೀರಿ ನೀವೀಗ? ಪಿತೃ ಕಾರ್ಯ ಲಾಸ್ಟ್ ಸ್ಟೆಪ್ ಅದು. ಅದು ಮಾಡಿದ್ಮೇಲೆ ಮತ್ತೆ ದೇವಕಾರ್ಯ ಮಾಡೋಕ್ಕೆ ಬರೋದಿಲ್ಲ. ವೈಷ್ಣವಾದಿಗಳು ಮಾಡಿದ್ಮೇಲೆ ಮಾಡಬೇಕು, ತರ್ಪಣ ಕೊಡಬೇಕು ಹೊರತು ಮೊದಲು ಕೊಡ ಹಾಗಿಲ್ಲ. ಅವರು ಪುಣ್ಯದ ಮೇಲೆ ಡಿಪೆಂಡ್, ಅವರ ಎಬೆ ಆರೋಗ್ಯ, ಕರ್ತವ್ಯ, ಬೇರೆ ಕೆಲಸಗಳು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವರ ಇಷ್ಟ ಪ್ರಕಾರ ಮಾಡ್ಕೋಬೋದು. ತುಂಬ ಕಾಯಿಲೆಗೆ ಅವಕಾಶ ಇದ್ದರೆ ಕಾಯೋದು ನಂಬರ್ ಒನ್ ಅದು. ಗೊತ್ತಾಯ್ತಾ? ಮಠಗಳಲ್ಲಿ ಇಲ್ಲ ಕೂಡ ಕಾಯ್ತಾರೆ, ಕೆಲಸ ಸಂಸ್ಥೆಗಳಾದ್ರಿಂದ ಕಾಯ್ತಾ. ಆ ನೈವೇದ್ಯ ಅಲ್ಲ, ಅವತ್ತು ಇದು ಮಾಡಿಬಿಟ್ರೆ ಸಾಕು, ಅವತ್ತಿಗೆ ಕರೆಕ್ಟಾಗಿ ತರ್ಪಣ ಕೊಡೋವರೆಗೂ ಅಲ್ಲಿವರೆಗೂ ತಂದ್ಕೋಬೋದು. ಕೆಲವರು ಏನು ಮಾಡ್ತಾರೆ, ಆಮೇಲೆ ಪೂಜೆ ಮಾಡಿ ಸ್ನಾನ ಶುರು ಮಾಡ್ತಾರೆ. ಅಂಥವರು ಇದ್ದಾರೆ, ಆಗ ಸ್ನಾನಕ್ಕೆ ಹೇಳೋರು ಇದ್ದಾರೆ, ಅವರವರು ಇರೋದು. ಕೆಲವರು ನಮ್ಮಲ್ಲಿ ಕೆಲವರು ಇದ್ದಾರೆ, ಹರಿವಾಸರ ಭೂಮಿಯ ಸ್ನಾನಕ್ಕೆ ಕೇಳೋರು ಇದ್ದಾರೆ, ಆಮೇಲೆ ಅಡುಗೆ ಎರಡು ಗಂಟೆ ಊಟ. ಶಾಸ್ತ್ರ ಹೇಳಿಲ್ಲ, ಕೆಲವು ಅವರವ್ರ ಇಷ್ಟ ಎಲ್ಲ ಮಾಡ್ತೀವಿ ಅಂತಾರೆ, ಏನು ಮಾಡೋಕ್ಕಾಗತ್ತೆ? ಹಾಂ ಹೌದು, ಅದು ಎರಡು ಪಕ್ಷನೂ ಇದೆ. ಅದು ಯಾವ್ದು ಆ ದಿವಸ ಶುರುವಾಗಿರೋದ್ರಿಂದ, ಉದಾಹರಣೆ ಧರ್ಮ ಸೂರ್ಯೋದಯಕ್ಕಿಂತ ಮುಂಚೆನೆ ಬೇರೆ ತಗೊಳ್ಬಾರ್ದು, ಅವತ್ತು ಮಾತ್ರ ಮೂರ್ತಿ ಇರ್ತ ನಿರ್ಮಾಲ್ಯ ತಗೋತಾರಲ್ಲ, ಹಾಗೆ ಅಂತ ಒಂದು ಪಕ್ಷ ಇದೆ. ಕೆಲವರು ಏನು ಮಾಡ್ತಾರೆ, ಇನ್ನೂ ಏಕಾದಶಿ ಇದ್ದಾಗಾದ್ರೆ ಒಂದು ತಗೋತಾರೆ. ಎರಡು ಪಕ್ಷನೂ ಇದೆ, ಏಕಾದಶಿ ಸರ ಅಷ್ಟೇ ಇದೆ. ಯಾಕಂದ್ರೆ ಒಂದು ತಗೊಂಡ ಪಕ್ಷ ಇದೆ, ತೀರ್ಮಾನ ತಗೊಳ್ದಿರೋ ಪಕ್ಷನೇ ಇದೆ ಅವ್ರದ್ರಲ್ಲಿ, ಅವರವ್ರ ಇದರಲ್ಲಿ. ಪ್ರೋಕ್ಷಣೆ ಎಲ್ಲರೂ ಮಾಡ್ಕೊಳ್ಬೇಕು, ಅದಕ್ಕೆ ವಿರೋಧ ಇಲ್ಲ. ಇದಕ್ಕೆ ಮಾತ್ರ ಎರಡು ಪಕ್ಷನೂ ಇದೆ, ಅವ್ರವ್ರ ತಕ್ಕಂತೆ ಮಾಡ್ತಾರೆ. ಅವಕ್ಕೆ ಬೇರೆ ಲಿಖಿತವಾದ ಆಧಾರಗಳಿಲ್ಲ, ಆದಾಗ ಸಂಪ್ರದಾಯ ಅಷ್ಟೇ ಬೆಲೆ. ಲಿಖಿತ ಸಿಕ್ಕಾಗ ಅದಕ್ಕಿಲ್ಲ, ಹೊರಟೋಯ್ತು. ಅದೆಲ್ಲ ಕಾಯ್ತಾ ಕಾಯ್ತಾರೆ, ಕಾಯ್ದು. ಯಾಕಂದ್ರೆ ಮಠಗಳಲ್ಲಿ ಮಾತ್ರ ಕಾಯಲೇಬೇಕು, ಯಾಕೆಂದ್ರೆ ಅದು ಇದು ಸಮಸ್ಯೆಗಳಾದ್ರೆ. ಮನೆಯಲ್ಲಿ ಹೇಳಿದ್ದೆ, ಮನೆಯಲ್ಲೆಲ್ಲ ನಾನು ಬಿಡುದೆಲ್ಲ ಕಾಮನ್, ಎಲ್ಲ ಎಲ್ಲರಿಗೆ ಏನು ಮಾಡ್ತಾರೋ ಅದನ್ನೇ ಮಾಡೋದು. ಅಲ್ಲಿ ಮಾತ್ರ ಅದೆಲ್ಲ ವಿಶೇಷ, ಇಲ್ಲಿ ಮಠಗಳಲ್ಲಿ ಸಮಸ್ಯೆಗಳಾದ್ರಿಂದ ಅಲ್ಲಿ ಮುಖ್ಯಾರ್ಥದಲ್ಲೇ ಮಾಡಬೇಕು. ಯಾವಾಗ ಸಮಸ್ಯೆಗಳಲ್ಲಿ ಮುಖ್ಯಾರ್ಥದಲ್ಲೇ ಮಾಡಬೇಕು. ಮನೆಗಳಲ್ಲಿ ಆಪತ್ಕಾಲ ಇತ್ಯಾದಿ ಬರುತ್ತೆ, ಮನೆಗಳಲ್ಲಿ ಸಮಸ್ಯೆ ಇರುತ್ತೆ, ಅಲ್ಲಿ ಆಗಲ್ಲ. ಅಲ್ಲಿ ಇರೋದೇ ಸಮಸ್ಯೆಗಳು, ಅದಕ್ಕೋಸ್ಕರ ಅದಕ್ಕೆ ಆಪತ್ಕಾಲ ಪ್ರಶ್ನೆ ಇಲ್ಲ. ಬೇರೆ ಕೆಲಸದಲ್ಲಿ ಬೀಗ ಹಾಕಿಕೊಡು, ಅದೇ ಕೆಲಸ ಅವ್ರಿಗೆ, ಬೇರೆ ಕೆಲಸ ಏನು ಬಂತು ಅವ್ರಿಗೀಗ? ಆದರೆ ನಮಗಾದರೆ ಜೊತೆಗೆ ಇನ್ನೊಂದು ಕೆಲಸನೂ ಇರ್ಬೋದು, ಅನಾರೋಗ್ಯ ಇರ್ಬೋದು. ಅನಾರೋಗ್ಯ ಇನ್ನೊಬ್ಬರು ಕರೀರಿ ಅಂತಾರೆ, ಅದಕ್ಕೆ ಇನ್ನೊಬ್ಬರು ಅಧ್ಯಕ್ಷ ಇರಬೇಕು ಅಂದ್ರೆ ಅನಾರೋಗ್ಯ ಅಂತೇಳಿ ಬೀಗ ಹಾಕೊಳ್ಳೋಕೆ ಸಾಧ್ಯ ಇಲ್ಲ. ಮನೆಯಲ್ಲಿ ಅವೆಲ್ಲ ಅಲೋಡ್, ಅಲ್ಲಿ ಅಲೋಡ್ ಇಲ್ಲ. ಸೊ ಆಪತ್ಕಾಲ ಅಂಬೋದು ಮಠಗಳಿಗೆ ಇಲ್ಲ, ಆದ್ದರಿಂದ ಅವ್ರು ಮುಖ್ಯಪಾಠದಲ್ಲೇ ಮಾಡ್ತಾರೆ. ಯಾರಿಗೆ? ಯತಿಗಳಿಗಿಲ್ಲ, ಸಂಕ್ರಮಣಕ್ಕೆ. ಯಾವ ಸಂಕ್ರಮಣಕ್ಕೂ ಇಲ್ಲ ಯತಿಗಳಿಗೆ ಹಸ್ತೋದಕ್ಕೆ, ಸಂಕ್ರಮಣಕ್ಕಿಲ್ಲ, ಗ್ರಹಣಕ್ಕಿಲ್ಲ. ಕೆಲವು ದಿನ ನಿಷಿದ್ಧ ಅವ್ರಿಗೆ, ರಾತ್ರಿ ಕಾಲದಲ್ಲಿ ಯಾವತ್ತೂ ಇಲ್ಲ. ಮತ್ತೆ ಕೆಲವೆಲ್ಲ ವಿಶೇಷ. ಓಂ ಜನ್ಮಾದ್ಯಸ್ಯ ಯಥೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಉಚ್ಯಂತಿ ಯಂ ಸೂರಯಃ.